ಜಯತಿ ಹರೇ ರಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜನೈನೋಸೌ ಶ್ರೀಪತಿ ಮಾನದೋನಃ ಜಯತ್ಯಜೋ ಅಖಂಡ ಗುಣೋರುಮಂಡಲ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜೈತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯದಿ ತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ಸದಾ ಸು ಕಾರ್ಯಂ ಕಾರ್ಯಜ್ಞ ಪ್ರಳಯ ಹರಿಕಾಮೃತ ಸಾರ ಗುರುಗಳು ಕರುಣದಿಂದ ಪಣಿತು ಪೇಳು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ಈ ಪದ್ಯಗಳಲ್ಲಿ ಟೆಂತ್ ಲೆವೆಂತ್ ನೋಡಿದ್ದೀವಿ. ಟೆಂತ್ ಲೆವೆಂತ್ ಅಲ್ಲಿ ಆ ಟೆಂತ್ ಲೆವೆಂತ್ ಅಂದ್ರೆ ಮುಂಚೆ ಬಂದ ಆ ಪಂಚೀಕರಣದ ವಿಷಯಗಳೆಲ್ಲ ಅಲ್ಲಿ ನೈನ್ತ್ಲಿ ನೋಡಿದ್ದೀವಿ. ಅದಕ್ಕೆ ಇನ್ ಲೈನ್ ವಿತ್ ದ ಟೆಂತ್ ನೋಡಿ ಅಲ್ಲಿ ಇಂದ್ರಿಯಗಳಲ್ಲಿ ಇದ್ದು ಆ ಇಂದ್ರಿಯಾಧಿಪತಿ ಪತಿಗಳಲ್ಲಿ ಇದ್ದು ಭಗವಂತ ಹೇಗೆ ವ್ಯಾಪಾರ ಮಾಡಿಸ್ತಾನ ಅಂತನ್ನ ಹೇಳಿ ಆಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಅವನು ಸ್ವಯಂ ಯಾವ ಯಾವ ರೂಪದಿಂದ ಆ ಸ್ವತಂತ್ರ ರೂಪಗಳು ಇಟ್ಟುಕೊಂಡು ಹೇಗೆ ಮಾಡ್ತಾನೆ ಅಂತ ಲೆವೆಂತ್ಲಿ ಬಂತು. ಮತ್ತು ಟ್ವೆಲ್ತ್ಲಿ ಏನು ತಿರುಗಾ ಏನು ವಿಷಯ ಬರುತ್ತಂದ್ರೆ ಇಲ್ಲಿ ಬಂದು ಎರಡು ಭಗವಂತನ ರೂಪಗಳನ್ನ ಹೇಳಿದ್ದಾರೆ. ವಾಮನ ಮತ್ತು ಋಷಿಕೇಶ ರೂಪವನ್ನ ವಿಶೇಷ ಸ್ಮರಣೆ ಹೇಳಿದ್ದಾರೆ. ಈ ಎರಡು ರೂಪಗಳನ್ನ ಹೇಗೆ ಸ್ಮರಣೆ ಏನು ವ್ಯತ್ಯಾಸ ಇಲ್ಲ ಅಂದ್ರೆ ಇಲ್ಲಿ ವಾಯುವಿನಲ್ಲಿ ಅಂದ್ರೆ ಇತರ ಒಂದು ಟೆಂತ್ಲಿ ಇರೋದು ಎಲ್ಲಾ ಇಂದ್ರಿಯಗಳ ಪ್ರತ್ಯೇಕ ಪೃಥಕ್ ಪೃಥಕ್ ಒಂದೊಂದು ಇಂದ್ರಿಯದಲ್ಲಿ ಇರುವಂತ ಆ ಇಂದ್ರಿಯ ಆ ಒಂದು ತತ್ವಾಭಿಮಾನಿ ದೇವತೆಗಳು ಇಂದ್ರಿಯಾದಿಗಳು ಇಂದ್ರಿಯಗಳ ನಿಯಮನ ಮಾಡುವಂತ ದೇವತೆಗಳನ್ನ ದ್ವಾರ ಹೇಳಿದ್ದಾರೆ. ಇಲ್ಲಿ ಸಮಗ್ರ ವಾಯುದೇವರು ಅಂತ ಬಂದಾಗೆ ಇಟ್ಸ್ ನಾಟ್ ಒಂದು 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 ಇಂದ್ರಿಯ ಅಲ್ಲ, ಸಮಗ್ರ ಅಫ್ಕೋರ್ಸ್ ದೇವತೆಗಳು ಎಲ್ಲಾ ಇಂದ್ರಿಯಗಳಲ್ಲಿ ಇದ್ದು ಎಲ್ಲಾ ಕೆಲಸಗಳು ಮಾಡುವ ತಾಕತ್ತಿದೆ ಆ ಸರ್ವೆಂಟ್ಸ್ ಹಾಗೆ ಮಾಡ್ತಾರೆ. ಇಲ್ಲಿ ಎಲ್ಲಾ ಸಮಸ್ತ ಇಂದ್ರಿಯಗಳಲ್ಲಿನೂ ವಾಯುದೇವರು ಮಾಡ್ತಾರೆ. ಸೊ ವಾಯುವಿನಲ್ಲಿ ಇದ್ದು ಭಗವಂತ ಮಾಡುವ ಕೆಲಸ ವಾಯು ಪ್ರತೀಕ ಅದನ್ನ ಮುಖ್ಯವಾಗಿ ಇಲ್ಲಿ ಹೇಳಿದ್ದಾರೆ. ಈ ಪದ್ಯ ಹೀಗಿದೆ: ಮನವೇ ಮೊದಲಾದಿಂದ್ರಿಯಗಳೊಳಗ ನಿಲ ದೇವನು ಶುಚಿ ಎನಿಸಿಕೊಂಡ ಧನವರತ ನೆಲಸಿಪ್ಪ ಶುಚಿ ಶತ್ ಹೋತ ಎಂದೆನಿಸಿ ತನವಿನೊಳಪ್ಪನು ಸದಾ ವಾಮನ ಋಷಿ ಕೇಶಾಕ್ಯ ರೂಪದ ಅನುಭವಕ್ಕೆ ತಂದಿಯು ವಿಷಯವ ಜೀವರಿಗೆ ಅಂತ. ಜೀವರಿಗೆ ವಿಷಯಜ ಸುಖವ ಜೀವರಿಗೆ ತಂದೀವ ವಿಷಯಜ ವಿಷಯದಿಂದ ಹುಟ್ಟುವಂತ ಸುಖವನ್ನ ಜೀವರಿಗೆ ತಂದು ಕೊಡುವನು. ಹೇಗೆ ತಂದು ಕೊಡ್ತಾನ ಅಂದ್ರೆ ವಾಯುದೇವರ ಮೂಲಕವಾಗಿ. ಇದಕ್ಕೆ ವ್ಯಾಖ್ಯಾನಗಳಲ್ಲಿ ಒಂದೊಂದು ವ್ಯಾಖ್ಯಾನದಲ್ಲಿ ಒಂದೊಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸವಾಗಿ ತಗೊಂಡಿದ್ದಾರೆ. ಫಸ್ಟ್ ಇದು ನೋಡೋಣ. ಮನವೇ ಮೊದಲ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಮನವೇ ಮೊದಲಾದ ಇಂದ್ರಿಯಗಳೊಳೆ ಅಲ್ಲಿ ಅಲ್ಲಿ ಜ್ಞಾನ ಕರ್ಮೇಂದ್ರಿಯ ಪ್ರೇರಕ ಅಲ್ಲಿ ಟೆಂತ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಮನಸ್ಸು ಮೊದಲಾದ ಇಂದ್ರಿಯಗಳೊಳಗೆ ಅನಿಲ ದೇವನು ಅನಿಲ ದೇವನು ಅನಿಲ ಅನಿಲ ಅಂದ್ರೆ ವಾಯುದೇವರು ಒಂದು ನಿಲ ನಿಲ ಅನಿಲ ಅನಿಲ ಅಂದ್ರೆ ಒಂದು ಸ್ಥಾನದಲ್ಲಿ ಇರೋದು. ಅನಿಲ ಅಂದ್ರೆ ಸದಾ ಸಂಚಾರ ಸಂಚಾರ ಅಂಬುದು ಬರೀ ಗಾಳಿ ಸಂಚಾರ ಅಂತಿಲ್ಲ. ನಮ್ಮ ಸಂಚಾರ ಅಂತಂದ್ರೆ ನಮ್ಮ ವ್ಯಾಪಾರಗಳಾಗತ್ತದ ಕನೆಕ್ಷನ್ಸ್ ಎಲ್ಲವೂ ಸಂಚಾರದಿಂದ ಎಲ್ಲ ಗ್ರಹ ಗೋಳಕಗಳು ಇಡೀ ಪ್ರಪಂಚ ಎಲ್ಲವನ್ನೂ ಹೆಣದು ಹಿಡಿಸಿರೋದ ಇಟ್ಸ್ ಮೋರ್ ಲೈಕ್ ಅ ರೋಪ್ ತರ ಕಟ್ಟಿ ಹಾಕಿದವನು. ಅದಕ್ಕೆ ವಾಯು ಎಲ್ಲ ಕನೆಕ್ಷನ್ಸ್ ಕೊಡತ್ತ ಆ ವಯ ಬಂಧನೆ ಅಂತೆ ಆ ಎಲ್ಲವನ್ನು ಕಟ್ಟೋದಂದ್ರೆ ಏನು ಜಾಯಿನಿಂಗ್ ಎಲ್ಲ ಒಟ್ಟಿಗೆ ಸೇರಿಸಿ ಒಂದು ಕೆಲಸ. ನಮ್ಮ ದೇಹದಲ್ಲಿ ನಮ್ಮ ಕಣ್ಣು ತಲೆ ಪ್ರತಿ ಇಂದ್ರಿಯನ್ನು ತಗೊಂಡ ಮನವೇ ಮೊದಲಾದ ಇಂದ್ರಿಯಗಳು ಒಂದೊಂದು ಇಂದ್ರಿಯ ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ಫಂಕ್ಷನ್ಸ್ ಇದೆ ಒಂದೊಂದಕ್ಕೆ ವಿಶೇಷವಾಗಿ ನಿಯಮ ಆ ಒಂದು ಅಭಿಮಾನಿ ದೇವತೆಗಳಿದ್ದಾರೆ. ಇದು ಎಲ್ಲ ಟುಗೆದರ್ ಆಗ್ಬೇಕು. ಮನಸ್ಸು ಕಣ್ಣು ಮನಸ್ಸು ಕಣ್ಣು ಕಣ್ಣು ನೋಡುತ್ತೆ ಅಂದ್ರೆ ಕಣ್ಣು ಜೊತೆಲಿ ಮನಸ್ಸು ಸೇರಬೇಕು. ಕಣ್ಣು ಜೊತೆಲಿ ಮನಸ್ಸು ಸೇರ ಮೂರ್ ಲೇಯರ್ ಒಂದು ಕಣ್ಣು ನೋಡೋದು ಕಣ್ಣು ನೋಡಿದ್ದನ್ನ ಒಳಗೆ ಹಾಕುವಾಗ ಮನಸ್ಸು ಇನ್ ಟ್ಯೂನ್ ಅದಕ್ಕೆ ಹೋಗೋದು. ಆಮೇಲೆ ಆ ಕಾರ್ಯಗಳು ಇದು ಒಂದಾದ್ರೆ ನೆಕ್ಸ್ಟ್ ಥರ್ಡ್ ಲೆವೆಲ್ ಏನಾಗುತ್ತೆ ಕಾರ್ಯ ಆಗುತ್ತೆ ಅಂದ್ರೆ ನೋಡೋದು ಒಂದು ಕಾರ್ಯ ಆಗೋದು ಒಂದು. ನಾವು ಹೇಗಂದ್ರೆ ಇಂಗ್ಲಿಷ್ಲಿ ನೌನ್ ವರ್ಬ್ ಅಂತ ನಾವು ಹೇಗೆ ಹೇಳ್ತೇವೋ ನೌನ್ ಇದು ಕಣ್ಣು ಕಣ್ಣಿನಿಂದ ನೋಡುವಿಕೆ, ಅದು ಕ್ರಿಯೆ ಅಂತ ಆಗತ್ತೆ. ಸೊ ಕಣ್ಣು ಅಂದ್ರೆ ನೋಡೋದು ತಾನಂತ ಅಫ್ಕೋರ್ಸ್, ಬಟ್ ಕಣ್ಣು ಅಂಬೋದು ಹೇಗೆ ನಾವು ಐಸ್ ಅಂತ ನೌನ್ ಅಂತೀವಿ ಸರ್, ಸೀಯಿಂಗ್ ಅಂಬೋದು ವರ್ಬ್ ತರ ಆಗುತ್ತೆ. ಹಾಗೆ ವರ್ಬ್ ಇಂಗ್ಲಿಷ್ ಬರೋದಕ್ಕೆ ಸಾದೃಶ್ಯ ಏನು ಅಂದ್ರೆ ಆಕ್ಷನ್ ವರ್ಬ್, ಅದಕ್ಕೆ ಆಕ್ಷನ್ ವರ್ಬ್ಸ್ ಅಂತಾನೆ ಹೇಳ್ತಾರೆ. ಸೊ ಹೀಗೆ ವ್ಯಾಪಾರಗಳ ಮಾಡಿಸೋದು. ಆಮೇಲೆ ಇನ್ನೊಂದು ಏನು ಅಂದ್ರೆ ವ್ಯಾಪಾರ ಮಾಡದೇ ಇರೋದು, ಇದು ಇನ್ನೊಂದು ರೀತಿ ಆಗತ್ತೆ. ಸೊ ಕಣ್ಣು ಕಣ್ಣು ನೋಡೋದು, ಕಣ್ಣು ಸರಿಯಾಗಿ ನೋಡೋದು, ಕಂಡದ್ದು ನೋಡಿದ್ದು ಕಂಡದ್ದು ಒಂದಾಗಿರ್ಬೇಕು. ಹಗ್ಗವನ್ನ ನೋಡಿ ಹಾವು ಅಂತ ತಿಳ್ಕೋಬಾರ್ದು, ಅದೇ ಹಾಗೆ ಒಂದು ಅದು ನಾವು ನೋಡಿದ್ದೀವಿ ಪಂಚೀಕರಣದಲ್ಲಿ, ಅಲ್ಲಿ ಅದು ನೋಡಿದ್ದೀವಿ. ಸೊ ಹೀಗೆ ಪಂಚೀಕರಣ ಆ ಒಂದು ಬಂಧನ ತ್ರಿವೃ ಮೂರು ಗುಣದಿಂದ ಬಂಧಿಸುತ್ತಾನೆ ಹೇಗೆ ಎಂಬುದಲ್ಲಿ ಅದನ್ನ ನೋಡಿದ್ದೀವಿ. ಕಣ್ಣು ನೋಡತ್ತ, ಕಣ್ಣು ನೋಡೋದು ಇದ್ದದ್ದನ್ನೇ ನೋಡೋದು ಅದು ಆಗತ್ತೆ. ಇದಾದ ಮೇಲೆ ಕಣ್ಣು ಅದು ನೋಡಿದ್ದು ಅದು ಬರೀ ಒಳಗೆ ಹಾಕೋದು ಮಾತ್ರ ಇಲ್ಲ, ಮನಸ್ಸು ಅಲ್ಲಿ ಇರಬೇಕು ಅದು ಆಗತ್ತೆ. ಸೊ ಈ ಆಕ್ಷನ್, ಸೊ ನೋಡು ಕಣ್ಣು ಇಟ್ ಇಸ್ ಅ ಡಿವೈಸ್, ಆ ಡಿವೈಸ್ ಮಾಡುವ ಡಿವೈಸ್ ಮಾಡಬೇಕು ಆ ಕೆಲಸ, ಅದು ಮನಸ್ಸು ಗ್ರಹಣ ಮಾಡಬೇಕು. ಇದು ಒಂದು ಮುಖ ಆದ್ರೆ ಅದು ಹೇಗೆ ಗ್ರಹಣ ಮಾಡೋದು ಅಂದ್ರೆ ನಿಗ್ರಹವೂ ಮಾಡಬೇಕು. ಕಣ್ಣು ಕಣ್ಣು ನಮಗೆ ಕಣ್ಣು ಒಂದು ವಸ್ತುವನ್ನ ಒಂದು ಸೀರೆಯನ್ನ ನೋಡಿ ಆ ಸೀರೆ ನನ್ನದಾಗಬೇಕು ನಾನು ಪರ್ಚೇಸ್ ಮಾಡಬೇಕು ಅಂತನೂ ನೋಡಬಹುದು, ವಿಷಯ ಸೆಳೆತ ಒಂದಿರತ್ತೆ. ಇನ್ನೊಂದು ನಿಗ್ರಹ ಅಂತಿರತ್ತೆ, ಓ ಸೀರೆ ತುಂಬಾ ಚೆಂದಾಗಿದೆ, ಎಷ್ಟು ವೈವಿಧ್ಯ ಅವನು ಮಾಡಿದ್ದ, ಅವನು ಎಷ್ಟು ಚೆಂದಾಗಿ ಮಾಡಿದ್ದಾನೆ, ಎಷ್ಟು ಬಣ್ಣ ಬಣ್ಣದಿಂದ, ಯು ಜಸ್ಟ್ ಸೀಯಿಂಗ್ ಹೇಗೆ ಮಾಡಿದ್ದಾನೆ, ಏನು ಇದರ ಬೌದ್ಧ ಕ್ರಿಯೆ, ಆ ಯಾರು ಮಾಡಿದ್ನೋ ಯಾರ್ದ ಬೀವರೋ ಅದನ್ನ ಇರುವಂತ ನಮ್ಗೆ ಮಾಡ್ತಾಕಲ್ಲ, ಯಾರು ರಂಗೋಲಿ ಹಾಕ್ತಾರೆ ನಮ್ಗೆ ಹಾಕಕ್ ಬರಲ್ಲ. ಸೊ ಎಷ್ಟು ಚಂದ ಎಂಜಾಯಿಂಗ್ ಅಂಡ್ ಸೀಯಿಂಗ್ ಭಗವಂತನ ದೃಷ್ಟಿ. ಒಂದು ಇಲ್ಲಿ ಎರಡು ಮುಖ, ಇನ್ನು ದಟ್ ಆಲ್ಸೋ ಯು ಕ್ಯಾನ್ ಡಿವೈಡ್ ಇಟ್. ಒಂದು ನೋಡಿ ಯು ಜಸ್ಟ್ ಅಪ್ರಿಷಿಯೇಟ್ ಇಟ್, ಯು ಡೋಂಟ್ ವಾಂಟ್ ಟು ಪ್ರೊಸೆಸ್ ಇಟ್, ಅದು ನನ್ನ ಕೈಯಲ್ಲಿ ಬರಬೇಕು, ನನಗೆ ಅದಕ್ಕೆ ಒಡೆತನೆ ಬೇಕು, ಅದೇ ದಟ್ ಕರ್ಮ ಬೈಂಡ್ಸ್. ಇನ್ನೊಂದು ಇರೋದು ಇರೋದಂತ ಚೆಂದಾಗಿದೆ, ನಾವು ವಿ ಸಿ ದ ಸೀನ್ರಿ ಅಂತೆ, ವಾಟ್ ಎವರ್ ವಿ ಸಿ, ಒಂದು ದೊಡ್ಡ ಮನೆನೋ ಎಷ್ಟು ಚೆಂದಾಗಿದೆ ಅಷ್ಟೇ. ಆಮೇಲೆ ಆ ತರ ಮನೆ ಬೇಕು ಅಂತ ಒಂದು, ಇಲ್ಲ ಅಥವಾ ನಮಗೆ ಇಲ್ಲ ಅವರಿಗೆ ಇರುತ್ತೆ ಇದು ಮೂರನೇದು. ಬಟ್ ಇನ್ನೊಂದು ಇದು ಹಾಕಿದ್ದಾರೆ, ಈ ದೇವರು ಹೇಗೆ ಹೇಗೆಲ್ಲ ಬುದ್ಧಿ ಕೊಟ್ಟು ಹೇಗೆ ದೇವರು ಪರವಾಗಿ ಹೋಗೋದು. ಸೊ ಹೀಗೆ ಒಂದು ನೋಡಿ ವಿಷಯ ಬಂಧನ ಆಗೋದೊಂದು, ಒಂದು ಜಸ್ಟ್ ಸೀಯಿಂಗ್ ಇಟ್ ಆಸ್ ಇಸ್ ಮಾಡೋದೊಂದು, ಇನ್ನೊಂದು ಅದು ಮಾಡೋವಾಗ್ಲೇ ನಿಗ್ರಹವು ಸೇರಿ ಸೇರಿ ಬರುತ್ತೆ, ಯು ಆರ್ ಜಸ್ಟ್ ಅಪ್ರಿಷಿಯೇಟಿಂಗ್ ಇಟ್. ಇಂದ್ರಿ ಅದು ಬೇಕು ನನಗೆ, ಅದು ಬೇಕು ಆಮೇಲೆ ನನ್ಗೆ ಬೇಕು, ಇದು ನನ್ಗೆ ಸೀರೆ ನನ್ಗೆ ಬೇಕು ನನ್ನದಾಗಬೇಕು. ಸೊ ಹೀಗೆ ಆಮೇಲೆ ಅದು ನೆಗೆಟಿವ್ ಡೈರೆಕ್ಷನ್ ಹೋಗದೆ ನಿಗ್ರಹ ಮಾಡೋದು ಒಂದು. ಇನ್ನೊಂದು ಅದಕ್ಕಿಂತ ಮೇಲೆ ಹೋದಾಗ ಏನಾಗತ್ತೆ, ದೇವರು ಹೇಗೆ ಹೇಗೆಲ್ಲ ಮಾಡಿಸ್ತಾನೆ, ಒಂದು ಮೂರು ಗುಣದಿಂದ ತಕೊಂಡು ಹೇಗೆ ಹೇಗೆ ಮಾಡಿಸ್ತಾನಂತ, ಅದು ದೇವರ ಪರವಾಗಿ ಅದು ಒಂದು ನಿವೃತ್ತ ಕರ್ಮ ಆಗ್ಬಿಡುತ್ತೆ. ಸೊ ಹೀಗೆ ಒಂದೊಂದನೇನು ಆಗತ್ತೆ. ಸೊ ಅದಕ್ಕೆ ಮನ, ಸೊ ಇದು ಎಲ್ಲವೂ ಸೇರಿ ಆಗಬೇಕು. ಇಲ್ಲಿ ಒಂದೊಂದು ಪ್ರತ್ಯೇಕ ಪ್ರತ್ಯೇಕವಾಗಿರತ್ತೆ ಅಂದ್ರೆ ವಿಷಯಗಳು ಹೊರಗೆ ಇರತ್ತೆ, ಕಣ್ಣು ಇರತ್ತೆ, ಮನಸ್ಸು ಇರತ್ತೆ, ಈ ಆ ಮೂರಿನಿಂದ ಬರುವಂತದ್ದು ಆಕ್ಷನ್. ಸೊ ಆಕ್ಷನ್ಸ್ ಆರ್ ಡಿಫ್ರೆಂಟ್, ವ್ಯಾಪಾರಗಳು ಡಿಫ್ರೆಂಟ್. ಸೊ ಇಲ್ಲಿ ಇವ್ರು ಏನ್ ಮಾಡ್ತಾರಂದ್ರೆ ಒಂದೊಂದು ಇಂದ್ರಿಯಕ್ಕೆ ಒಂದು ಒಬ್ಬರಿದ್ರೆ ಎಲ್ಲರನ್ನೂ ಸೇರಿಸಿ ಮನವೇ ಮೊದಲಾದ ಇಂದ್ರಿಯಗಳೊಳ ಅನಿಲ, ಅದಕ್ಕೆ ಅನಿಲ ದೇವನು ನೆಲೆ ಒಂದೇ ಕಡೆಯಲ್ಲಿ ಒಂದೇ ಇಂದ್ರಿಯದಲ್ಲಿ ಹೀಗಿದ್ರೆ ಅನಿಲ ಆರ್ ಅನಿಲ ಅಂತ ಹೇಳೋವಾಗ ಅಲ್ಲಿ ನೆಲೆಸಿದ್ದವನು ಅಂದ್ರೆ ವಾಯುದೇವರು ಮಾಡೋವಾಗ ಭಗವಂತನನ್ನ ಅಕಾರಣ ನಾವು ನೋಡಿದ್ವಿ ಅ ಅಂಬೋದು ಎಷ್ಟು ವಿಶೇಷ, ಓಂಕಾರ ಪ್ರತಿಪ ಓಂಕಾರದಲ್ಲಿ ಬರುವಂತ ಫಸ್ಟ್ ಬರೋದೇ ಅ ಅಂದ್ರೆ ಅದು ದೇವರನ್ನ ವಿಲಕ್ಷಣ ಅಂತ ತಿಳಿಸುತ್ತೆ, ಆ ದೇವರಲ್ಲಿ ದೋಷ ಇಲ್ಲ ಅಂತ ತಿಳಿಸುತ್ತೆ. ಸೊ ಹೀಗೆ ಅರ್ಥ ನಾವು ವಿಲಕ್ಷಣ ದೋಷರಹಿತ ಹೀಗೆ ನಾವು ಅರ್ಥ ಎಲ್ಲದಲ್ಲಿನೂ ವಿರುದ್ಧ ಗುಣ ಅದಕ್ಕೆ ವಿಲಕ್ಷಣ ಆಯಿತು, ದೋಷರಾಹಿತ್ಯ ಅವನಲ್ಲಿ ದೋಷ ಇಲ್ಲ, ದೋಷಕ್ಕೆ ವಿರುದ್ಧವಾದ ಗುಣ ಇದೆ. ಸೊ ಹೀಗೆ ಅ ಅಂಬೋದು ವೆರಿ ಸ್ಪೆಷಲ್ ಅಂತ ಒಂದು ಮೀನಿಂಗ್ ತಕೊಂಡಿದ್ದೀವಿ. ಇನ್ನೊಂದು ಮೀನಿಂಗು ಇಲ್ಲಿ ತಗೊಳ್ಳೋದು ಏನಂದ್ರೆ ಇಲ್ಲಿ ವಾಯುದೇವರನ್ನ ನಮ್ಗೆ ಗುರುಸ್ಥಾನಿಯರು, ಬಿಕಾಸ್ ಯಾಕೆ ಅಂದ್ರೆ ಗುರು ಪರಂಪರ ಅದು ರಘುತ್ತು ಮತ್ತೆ ಹೇಳಿದಾಗಲ್ಲ ಅದು ಬಂತು. ವಾಯುದೇವರಿಗೆ ದೇವರು ಹಯಗ್ರೀವ ರೂಪ ಮುಂತಾದ ಅನೇಕ ರೂಪದಿಂದ ಉಪದೇಶ ಎಲ್ಲವೂ ಮಾಡಿ ಇಟ್ಟಿದ್ದಾನೆ. ಆ ಹೈಗ್ರೀವ ರೂಪ ಮಾತ್ರ ಅಲ್ಲ, ಅನಿಲ ಅಂತ ಇಲ್ಲಿ ಹೇಳುವಾಗ ಇವರು ನಮ್ಮ ಗೀತಾ ಭಾಷ್ಯದಲ್ಲಿ ಪ್ರಮೇಯ ದೀಪಿಕಾದಲ್ಲಿ ಎಸಿ ಹತ್ರ ಒಂದು ಪ್ರಮಾಣವನ್ನು ಉಲ್ಲೇಖಿಸ್ತಾರೆ. ಅ ಎಂಬುದು ನಮ್ಮಲ್ಲಿ ಅ ಆ ಕೊನೆಯಲ್ಲಿ ಅಮ್ಮಹ ಅಂತಿರತ್ತೆ ನೋಡಿ, ಫ್ರಂಟ್ ಬಿಗಿನ್ ಸ್ವರಾಕ್ಷರದಲ್ಲಿ ಫಸ್ಟ್ ಎರಡು ಕೊನೆ ಎರಡು ಆದಿ ಅಂತೆ. ವಿಶೇಷವಾಗಿ ಅ ಆ ಅಂ ಅಹ ಇದು ಬಂದು ವ್ಯಾಸ ವೇದ ವ್ಯಾಸರನ್ನ ಹೇಳೋದು ಅಂದ್ರೆ ಗುರುತ್ವೇನ ಗುರು, ಬಿಕಾಸ್ ಅವರೇ ಎಲ್ಲವೂ ಮಾಡಿ ಕೊಟ್ಟವರು, ಅವರೇ ಗ್ರಂಥಗಳಲ್ಲಿ ಇರೋದು. ಇಂತಹ ಹರಿಕಥಾಂಸಾರ, ಹರಿಕಥಾಂಸಾರದಲ್ಲಿ ಒಂದೊಂದು ಅಕ್ಷರದಿಂದ ಇರೋದು. ಅ ಅಂದ್ರೆ ಅಂ ತನಕ ಹಾಗೇನು ಅಂತ ಅ ಅಂ ಅಹ ಅಂತ ಎಲ್ಲದಲ್ಲೇನು ಆ ಇಡೀದಲ್ಲಿ ವೇದವ್ಯಾಸರು ಇದ್ದಾರಂತೆ. ಒಂದು ವೇದವ್ಯಾಸರು ಇದ್ದಾರೆ, ಆ ವೇದವ್ಯಾಸರನ್ನ ಆ ವೇದವ್ಯಾಸ ಅವರು ಗುರು. ನಮಗೆ ಫಸ್ಟ್ ಗುರುಗಳ ಸ್ಮರಣೆ ಮಂಗಳಾಚರಣದಲ್ಲಿ ಬಂತಲ್ಲ, ಅದೇ ಕಾನ್ಸೆಪ್ಟ್ ಇಲ್ಲಿ ತರೋದು. ಗುರು ಮುಖವಾಗಿ ಬರಬೇಕು ಅಂದ್ರೆ ಫಸ್ಟ್ ವೇದವ್ಯಾಸರು. ವಿಶೇಷವಾಗಿ ದೇವರು ಎಲ್ಲ ರೂಪದಿಂದ ಹೇಳಿಕೊಟ್ಟಿದ್ದಾನೆ, ಈ ದ್ವಾಪರ ಕೊನೆಯಲ್ಲಿ ಆ ವೇದವ್ಯಾಸ ರೂಪದಿಂದ ಅವ್ರು ಕೊಟ್ಟಿದ್ದಾರೆ. ಏನು ವಿಶೇಷ ಕೊಟ್ಟಿದ್ದಾರೆ ಅಂದ್ರೆ ಹೇಳ್ತಾರೆ, ವೇದವ್ಯಾಸ ಏನು ಯಾವ ದೇವರು ಬೇಕಾದ್ರೆ ನಾವು ತಗೋಬೋದಲ್ಲ ಅಂದ್ರೆ, ವೇದವ್ಯಾಸ ರೂಪದಿಂದ ಅವ್ರು ಮಾಡಿದ ಗ್ರಂಥ ನಮಗೆ ಇನ್ನೂ ಪ್ರಯೋಜಕ ಆಗತ್ತೆ. ಯಾಕಂದ್ರೆ ಆ ಕೃತಯುಗದಲ್ಲಿ ಏನಿತ್ತು ಅದಕ್ಕೆ ಅವಾಗ ಬೇಕಾಗಿಲ್ಲ, ಈವಾಗ ಬೇಕಾಗಿರುತ್ತೆ. ಯಾಕಂದ್ರೆ ಮನಸ್ಸಲ್ಲೇ ಬಂದು ನಮ್ಗೆ ಮನ ಮೊದಲಾದ ಇಂದ್ರಿಯದಲ್ಲಿ ಕಲಿಗೇನು ವ್ಯಾಪಾರಗಳು ಮಾಡ್ಲಕ್ಕೆ ಇವಾಗ ಬಂದಿದೆ. ನಮ್ಮ ಪರಮ ಸಾತ್ವಿಕರಲ್ಲೇ ಆ ಪ್ರಭಾವ ಬರ್ತಾ ಇದೆ. ಇದು ನಾವು ದಿನ ನಾವು ಪರಮ ಸಾತ್ವಿಕರಲ್ಲ, ಇದನ್ನ ನಾವು ನೋಡ್ತೀವಿ ನಮ್ಮಲ್ಲೇ. ಸೊ ಹೀಗಿರುವಾಗ ಈ ಒಂದು ಅಜ್ಞಾನ ಕಲಿಯನ್ನ ಓಡಿಸ್ಬೇಕಂದ್ರೆ ಎರಡು ಬೇಕು. ಒಂದು ಏನು ಅಂದ್ರೆ ಅದಕ್ಕೆ ಧರ್ಮ, ಮತ್ತು ಅಲ್ಲಿ ಮಹಾಭಾರತ ಹೇಳ್ತಾರೆ ಧರ್ಮ ಇರಬೇಕು ಅಂದ್ರೆ ಧರ್ಮಕ್ಕೆ ಬಲ ಬೇಕು. ಅದಕ್ಕೆ ಭೀಮಸೆ ಧರ್ಮರಾಜ, ಆಮೇಲೆ ಭೀಮಸೆ ಎಂದು ಆ ಧರ್ಮ ಉಳಿಸಬೇಕಂದ್ರೆ ನಮ್ಗೆ ಬಲ, ಎಲ್ಲದನ್ನು ಬಲ ಬೇಕು. ಅದು ಕೊಡೋದು ಯಾವುದು ಅಂದ್ರೆ ವೇದವ್ಯಾಸರ ಗ್ರಂಥಗಳು. ಮುಖ್ಯವಾಗಿ ಅಲ್ಲಿ ಭಾಗವತದಲ್ಲಿ ಬಂದಾಗ ಅದು ಭಾಗವತಕ್ಕೆ ಅದು ಹೇಳ್ತಾರೆ. ಯಾರು ಫಸ್ಟ್ ಕೇಳ್ತಾರೆ, ಯಾರು ಕೃಷ್ಣ ವಿಶೇಷ ರೂಪದಿಂದ ಇದ್ದು ಎಲ್ಲ ನಿರ್ವಾಹ ಮಾಡಿದ, ಕಲಿಯುಗದಲ್ಲಿ ದೇವರಿಗೆ ಅವತಾರ ಇಲ್ಲ, ಹೇಗಿದೆ ಆಗತ್ತೆ ಅಂದ್ರೆ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಈ ಭಾಗವತ ಅಂಬೋ ಗ್ರಂಥ ಇದೆಲ್ಲ ಇದು ಸಾಮಾನ್ಯ ಭಾಗವತ ಅಂತ ಮುಂತಾದ ಭಾಗವತ ಆ ಭಾಗವತ ಮತ್ತು ಅಂದ ಮತ್ತೆ ನಮ್ಮ ಇಡೀ ಈ ಭಾಗವತ ಆ ಭಕ್ತಿಯನ್ನ ಉಂಟು ಮಾಡುವಂತ ಗ್ರಂಥಗಳು ಏನೇನಿದೆಯೋ ಹರಿಕಥಾಂಸಾರ ನಾವು ತಗೊಳ್ತೀವಿ. ಅಲ್ಲಿ ಪಠನ ಮಾಡುವಾಗ ಅದು ಕಲಿಯುವಾಗ ದೇವರಲ್ಲಿ ವೇದವ್ಯಾಸ ರೂಪದಿಂದ ನಿಂತು ಮಾಡುವ ಕೆಲಸ ಏನು ಅಂದ್ರೆ, ಒಂದು ನಮ್ಗೆ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಕೊಡ್ತಾನೆ ಭಗವಂತನ ವಿಷಯ ಜ್ಞಾನ ಕೊಡ್ತಾನೆ. ಆ ಜ್ಞಾನ ಇರಬೇಕಂದ್ರೆ ನಾವು ಎಂತದ್ದವರು, ಆ ಒಂದು ಕಲಿ ನಮ್ಮ ದುರ್ಜನ ಅನೇಕರ ದುರ್ಜನ ಅನೇಕರ ಪ್ರಭಾವ ನಮ್ಮ ಮೇಲೆ ಬೀಳುತ್ತೆ. ನಾವು ಏ ಯಾಕಪ್ಪ ಇವನ್ ದೇವರು ಯಾಕೆ ಸ್ವಲ್ಪ ಹೊತ್ತು ಇದೆಲ್ಲ ಮಾಡೋಣ ಅಂದ್ರೆ ವಿ ಆಲ್ಸೋ ಟೆಂಡ್ ಟು ಗೋ, ಹಾಗೆ ದೇವರಿಗೆ ವಿರುದ್ಧವಾಗಿ ಹೋಗುವಂತ ಇದು ಬರುತ್ತೆ. ವಿ ಸಕಮ್ ವೆರಿ ಈಸಿಲಿ ಟು ದಟ್. ಅದಕ್ಕೆ ಬೇಕಾದ ಬಲ ಬೇಕು. ಆ ಬಲವನ್ನು ರಕ್ಷಣೆಯನ್ನು ಕೇಳ್ತಾರಲ್ಲ, ಈ ಕಲಿಯುಗದಲ್ಲಿ ಯಾರು ಇದ್ದಾರೆ, ಯಾರು ಇಲ್ಲ ರಾಜೇಂದ್ರ, ಆ ಕಾಲದಲ್ಲಿ ರಾಜೇಂದ್ರ ಇದ್ದಾರೆ, ಈ ಕಾಲದಲ್ಲಿ ಯಾರು ರಾಜ ಇದ್ದಾನೆ, ಯಾರು ಇಲ್ಲ, ರಾಜರೇ ಇಲ್ಲ, ನಮ್ಮನ್ನ ರಕ್ಷಣೆ ಮಾಡೋರು ಯಾರು ಇಲ್ಲ ಅಂಬೋ ಫಿಯರ್ ನಮ್ಗೆ ಇರುತ್ತೆ. ನಾವು ಒಂದು ಸರಿಯಾದ ಧಾರ್ಮಿಕ ಇಲ್ಲಿ ಹೋದ್ರೆ ಅದನ್ನ ರಕ್ಷಣೆ ಮಾಡೋರು ಯಾರು ಇದ್ದಾರೆ ಇವಾಗ. ಸೊ ವಿ ಹ್ಯಾವ್ ಟು ಗೋ ಅಕಾರ್ಡಿಂಗ್ಲಿ, ದೇವರು ಇಲ್ಲ ಅಂದ್ರೆ. ಸೊ ನಮ್ಮ ಮನಸ್ಸು ವಾಟ್ ಇಸ್ ಇನ್ಸೈಡ್ ಅಸ್, ಹೊರಗಡೆ ವಿ ಹ್ಯಾವ್ ಟು ಬಿಹೇವ್, ಹೊರಗಡೆ ಬೇರೆ ತರ ಇರ್ಬೋದು, ಒಳಗಡೆ ದೇವ್ರ ಬಗ್ಗೆ ನಮ್ಗೆ ಆ ಒಂದು ಕಲಿಯ ಬಾಧೆ ನಮ್ಗೆ ಆಗಬಾರ್ದು. ಅದಕ್ಕೆ ಬೇಕಾದ ರಕ್ಷಣೆಯನ್ನು ಈ ಗ್ರಂಥಗಳೇ ಗ್ರಂಥದ ಮೂಲಕವಾಗಿ ವೇದವ್ಯಾಸರು ಕೊಡ್ತಾರಂತೆ. ಅಂತ ವೇದವ್ಯಾಸರಲ್ಲಿ ಆ ಅಂದ್ರೆ ಅಲ್ಲಿ ವೇದವ್ಯಾಸ ಅಲ್ಲಿ ನೀಲ ಆ ಅವನಲ್ಲಿ ನೆಲೆ ಮನಸ್ಸು ಯಾವಾಗ್ಲೂ ವೇದವ್ಯಾಸ ಮಧ್ವಾಚಾರ್ಯರು ಬಂದು ಅವತಾರ ಮಾಡಿದ ಕಾರ್ಯ ಅದೇ, ಅವರಲ್ಲಿ ಮನಸ್ಸನ್ನ ಇಟ್ಟವರು. ಸೊ ಅನಿಲ ದೇವನು ಅವನು ಹೇಗಿದ್ದಾನೆ ಅಂದ್ರೆ ಅನಿಲ ಇಂದ್ರಿಯಗಳೊಳಗೆ ಅನಿಲ ದೇವನು ಶುಚಿ ಎನಿಸಿಕೊಂಡು ಆದ ಕಾರಣದಿಂದಲೇ ಅಲ್ಲಿ ಮನಸ್ಸನ್ನ ಇಟ್ಟವರಾದ ವೇದವ್ಯಾಸ ರೂಪ ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳಿಸರು. ಅವರು ಅನಿಲವಾಗಿರುವ ಅನಿಲ ಎಲ್ಲಾ ಕಡೆ ಸಂಚಾರ, ಈ ದೇಹದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಸಂಚಾರ ಮಾಡುತ್ತಾ ವಾಯು ರೂಪದಿಂದ ಎಲ್ಲವೂ ಚಲಿಸುತ್ತಾ ಇದ್ರನು ಚಲಿಸುತ್ತಾ ಇರ್ತಾರ. ಬಟ್ ಅವ್ರು ಹೇಗಿರ್ತಾರೆ, ಅವ್ರ ಮನಸ್ಸಿಗೆ ಹೇಗಿರುತ್ತೆ ಅಂದ್ರೆ ವೇದವ್ಯಾಸರಲ್ಲಿ ನೆಲೆಸಿರತ್ತ ನೆಲೆಯಾಗಿರುತ್ತರು ಅನಿಲ ಪ್ರಿಯವನು ಆದ ಕಾರಣದಿಂದ ಅವರು ಶುಚಿ. ವಾಯುದೇವರಿಗೆ ಯಾಕೆ ಶುಚಿ ಅಂತ ಕರಿತೀವಿ? ಶುಚಿ ಅಂದ್ರೆ ಆ ಒಂದು ಪ್ಯೂರ್ ಅನ್ಅಡಲ್ಟ್ರೇಟೆಡ್ ಅನ್ಟೈಂಟೆಡ್ ನಾವು ಹೇಳ್ತೀವಲ್ಲ, ಅವ್ರಿಗೆ ಅವರು ಕಲಿ ಮುಂತಾದವರು ಏನು ನೋ ಇಫೆಕ್ಟ್ ಅನ್ ವಾಯುದೇವರಲ್ಲಿ ಏನು ಇಫೆಕ್ಟ್. ಅದು ಕಥೆಗಳು ಅನೇಕ ಕೇಳಿರ್ತೀವಿ, ಉಪನಿಷತ್ತಲ್ಲಿ ಬಂದ ಕಥೆಗಳು ಅನೇಕ ನಾವು ಕೇಳ್ತೀವಿ. ಅವರು ಆ ಒಂದು ಆಕನಾಶ್ಮ ಸಮ ಅಂತ ಹೇಳ್ತಾರೆ ಅವ್ರಿಗೆ, ಆ ಒಂದು ಎಲ್ಲ ಪುಡಿ ಪುಡಿ ದೈತ್ಯರ ಅವರನ್ನು ಮುಟ್ಲಕ್ಕೇನು ಸಾಧ್ಯ ಇಲ್ಲ. ಯಾಕಾಗತ್ತಂದ್ರೆ ಅವರು ವೇದವ್ಯಾಸರಲ್ಲಿ ಯಾವತ್ತೂ ಮನಸ್ಸನ್ನ ನೆಲೆಗೊಳಿಸಿದ್ದಾರೆ, ಆದ ಕಾರಣದಿಂದ ಶುಚಿ ಏನಿಸಿಕೊಂಡು. ಇದು ಮುಂಚೆ ಒಂದ್ಸತಿ ನೋಡಿದ್ದೀವಿ, 18 ಹಂಸ ಮೊದಲು 18 ರೂಪಗಳ ಅಂತ ಬಂತು, ಅದು ಕಠೋಪನಿಷತ್ತಲ್ಲಿ ಇರುವಂತದ್ದೇ, ಅದನ್ನ ಬಳಸಿದ್ದಾರೆ. ಸೊ ಶುಚಿ ಏನಿಸಿಕೊಂಡು, ಇದಕ್ಕೆ ಕಾಮೆಂಟ್ರೀಸ್ಲಿಕ್ಕೆ ಆಗಿದೆ ಅಂದ್ರ ವಾಯುದೇವರು ಶುಚಿ, ಆಮೇಲೆ ಶುಚಿ ಎನಿಸಿಕೊಂಡು ಅನವರದ ನೆಲಸಿಪ್ಪ ಶುಚಿ ಶತ್, ಶುಚಿ ಶುಚಿಯಲ್ಲಿ ಇರುವವನು, ಶತ್ ಅಂದ್ರೆ ಅಲ್ಲಿ ಇರುವವನು ಅಂತ. ಶುಚಿ ಎಂಬ ವಾಯುದೇವರಲ್ಲಿ ಯಾವತ್ತು ಇರುವನು ಶುಚಿ ಶತ್ ಆಗ್ತಾನವನು. ಸೊ ಶುಚಿ ಶತ್ ಅಂತ ಹೇಳ್ತಾರೆ. ಸೊ ಇದನ್ನ ಇದು ಒಂದು ಕಾಮೆಂಟೇಟರ್ಸ್ ಹೇಗೆ ತಗೊಂಡಿದ್ದಾರೆ ಅಂದ್ರೆ ಮೂರು ರೂಪಗಳನ್ನು ತಗೊಂಡಿದ್ದಾರೆ. ಅವ್ರು ಹೇಗೆ ತಗೊಂಡಿದ್ದಾರೆ ಅಂದ್ರೆ ಶುಚಿ ಎಂಬುದು ಒಂದು ವಾಯುದೇವರು, ಶುಚಿಯಲ್ಲಿ ಇರುವವನು ಶುಚಿ ಶತ್ ಅಂತ ಒಂದು, ಇನ್ನೊಂದು ಹೋತ ಎಂದೆನಿಸಿ. ಸೊ ಇದು ಪದ್ಯ ಬರೋ ರೀತಿಯಿಂದಲೇ ಅವರು ಶುಚಿ ಶುಚಿ ಸತ್ ಶುಚಿ ಷತ್ ಹೋತ, ಶುಚಿ ಅಂದ್ರೆ ವಾಯುದೇವರು ಆಗ್ತಾರೆ. ಸೊ ಶುಚಿ ಶುಚಿಯಲ್ಲಿ ಭಗವಂತನ ಸನ್ನಿಧಾನ ಹೇಗೆ ಅಂದ್ರೆ ಶುಚಿಯಲ್ಲಿ ಇರುವವನು ಅದು ಒಂದು. ಇನ್ನೊಂದು ಶುಚಿ ವಾಯುದೇವರು ಆಗಲಕ್ಕೆ ಅವರನ್ನ ಶುಚಿತ್ವ ಕೊಡುವವರು, ವಾಯುದೇವರು ಶುಚಿ ಅವರಿಗೆ ಅದು ಶುಚಿತ್ವ ಕೊಡು. ಅವ್ರ ಮನಸ್ಸು ಮಾತ್ರ ವೇದವ್ಯಾಸರಲ್ಲಿ ಇರುತ್ತೆ, ಅವರಲ್ಲಿ ಅವರಿಗೆ ಬಿಂಬನಾಗಿ ಇರುವನು ಅವನೇ ಶುಚಿ ಆಗ್ತಾನೆ ಒಂದು. ಆಮೇಲೆ ಅವನಲ್ಲಿ ವಿಶೇಷವಾಗಿ ಅವನ ಕಾರ್ಯ ಎಲ್ಲದಲ್ಲಿನು ಶುಚಿ ಶತ್. ಯಾಕಂದ್ರೆ ಇಲ್ಲಿ ಸೆಕೆಂಡ್ ಶುಚಿ ಶತ್ ಶುಚಿಗೇನು ಶುಚಿ ಶತ್ ಶತ್ತಿಗೇನು ವ್ಯತ್ಯಾಸ ಏನಂದ್ರೆ ನೆಲೆಗೊಳ್ಳೋದು ಶುಚಿ ಎಂಬುದಲ್ಲಿ ಬರೀ ನೆಲೆಗೊಂಡಿದ್ದಾನೆ ಅಂತ ಅರ್ಥ ಮಾತ್ರ ಅಲ್ಲ, ವಾಯುದೇವರಿಗೆ ಶುಚಿತ್ವ ಕೊಟ್ಟು ಅವರು ಮನಸ್ಸು ಅದೇ ಹೇಳ್ತಾರಲ್ಲ ಭಾಗವತದಲ್ಲಿ ತುಂಬಾ ಬರುತ್ತೆ, ದೇವರ ಹತ್ರ ಬ್ರಹ್ಮದೇವರು ಬೇಡಿಕೊಳ್ಳೋದು ಏನು ಅಂದ್ರೆ ನಮೇ ಶುಚಿಕಾನಿ ಅಸತ್ಪದೆ, ನನ್ನ ಇಂದ್ರಿಯಗಳು ಅವ್ರು ಬೇಡಿಕೊಳ್ಳೋ ರೀತಿ ನೋಡಿ, ನನ್ನ ಇಂದ್ರಿಯಗಳು ಯಾವ ಏಕಾದಶಿ ಇಂದ್ರಿಯಗಳು ಯಾವಾಗ ನಮೇ ಶುಚಿಕಾನಿ ಅಸತ್ಪದೆ ತಪ್ಪುದಾರಿಯನ್ನ ಒಂದು ಕ್ಷಣವು ಮನಸ್ಸು ಮೊದಲಾದ 11 ಇಂದ್ರಿಯಗಳು ತಪ್ಪು ದಾರಿಯಲ್ಲಿ ಹೋಗದಂತೆ ನೀನು ರಕ್ಷಣೆ ಮಾಡು ಅಂದ್ರೆ ಇಲ್ಲಿ ಅವ್ರಿಗೆ ಹೋಗೋದೇ ಇಲ್ಲ. ಯಾಕೆ ಅಂದ್ರೆ ಈ ತರ ಪ್ರಾರ್ಥನೆ ಅವರದ್ದು. ಆದ ಕಾರಣದಿಂದ ಅವರು ಅದು ಹೇಳ್ತಾರೆ ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕ ಶೇಷ ಸಂಸಾಧಕ ಅಂತ ಹೇಳುವಾಗ ಅವರ ಪ್ರಾರ್ಥನೆ ಚತುರ್ಮುಖನ ಪ್ರಾರ್ಥನೆ ಎಷ್ಟು ದೀರ್ಘಕಾಲ ತಪಸ್ಸವರು ಮಾಡಿ ದೇವರು ಕಂಡಾಗ ನನ್ನ ಇಂದ್ರಿಯಗಳು ಅಸ ತಪ್ಪು ದಾರಿಯನ್ನ ಹೊಂದ, ತಪ್ಪು ದಾರಿ ಅಂದ್ರೆ ಏನು ದೇವರಿಗೆ ವಿರುದ್ಧದಾದದ್ದೇ ತಪ್ಪು ಅಂತ ಹೇಳಿದ್ರೆ ಹಾಗೆ ಆಗಲಿ ಅಂತ ದೇವರು ವರ ಕೊಡ್ತಾನೆ. ಮೊಟ್ಟ ಮೊದಲು ಸೃಷ್ಟಿ ಆರಂಭದಲ್ಲಿ ವರ ಕೊಡ್ತಾನೆ ಅಂದ್ರೆ ಏನಾಯ್ತು ಹಾಗೆ ಆಗಲಿ ಅಂದ್ರೆ ಅವರ ಏಕಾದಶ ಇಂದ್ರಿಯಗಳು ಮುಂತಾದ ಎಲ್ಲದರಿಂದ ಎಂಟೈರ್ ಅವ್ರದ್ದು ಮಹತ್ತತ್ವ ವಿಜ್ಞಾನ ತತ್ವ ಅನ್ನು ವಾಯುದೇವರು ಬಂದ್ಬಿಡ್ತಾರಲ್ಲ ಅಲ್ಲಿ ಪೂರ್ತಿ ದೇವರು ನಿಂತು ಬಿಟ್ಟಿದ್ದಾನೆ. ದೇವರು ಹಾಗೆ ಆ ಒಂದು ದೇವರ ಸನ್ನಿಧಾನ ಹಾಗೆ ನಿಂತರೆ ಕಲಿ ಏನು ಮಾಡಕ್ಕೆ ಯಾರು ತಾನು ಏನ್ ಮಾಡಕ್ ಆಗತ್ತೆ ಅವ್ರಿಗೆ. ಸೊ ಅಷ್ಟು ಒಂದು ಸೋ ಪ್ಯೂರ್ ಸೊ ದೇವನು ಸೊ ಆ ಒಂದು ವಾಯುದೇವರಿಗೆ ಅವರು ಕೊಟ್ಟದ್ದು ಅದು ಒಂದು ಶುಚಿ. ಅವರೇ ಭಗವಂತನೇ ಶುಚಿ, ಆ ದೇವರನ್ನ ವೇದವ್ಯಾಸ ಗ್ರಂಥಗಳನ್ನು ಮಾಡಿದ್ದಾರೆ ಅವರು ಅನಿಲ ಅಂತಲ್ಲಿ ಬಂದಿದೆ. ವೇದವ್ಯಾಸರೇ ಶುಚಿ, ಆ ಶುಚಿಯಲ್ಲಿ ಮನಸ್ಸಿಟ್ಟ ಕಾರಣದಿಂದ ಅವರು ಶುಚಿ. ಶುಚಿ ಎಂಬ ಹೆಸರು ವಾಯುದೇವರದ್ದು ಸ್ವಂತವಾಗಿ ಬರಲ್ಲ, ಸೊ ಶುಚಿ ಅಂತ ಅದು ಒಂದು. ಶುಚಿ ಶತ್ ಅಂತ ಹೇಳುವಾಗ ಅವನು ನಾವು ಪ್ರಾರ್ಥನೆ ಮಾಡ್ಬೇಕಂತ ಅದು ಹೇಳ್ತಾರಲ್ಲ, ಒಂದೊಂದು ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ವಿರಾಮ ಬರುತ್ತೆ, ಒಂದೊಂದು ಸೂರ್ಯನಿಗೆ ವಿರಾಮ ಬರುತ್ತೆ, ಚಂದ್ರನಿಗೆ ವಿರಾಮ ಬರುತ್ತೆ. ಸೊ ಆವಾಗ ದೈತ್ಯರು ಬರ್ಲಕ್ಕೆ ಸ್ಕೋಪ್ ಇದೆ ಅಂತ ಅದು ಹೇಳ್ತೀವಿ. ಪ್ರತಿಮಾ ಯಾವುದು ಅಂತ ತಕೊಂಡಾಗ ಇವರನ್ನೇ ತಗೊಳ್ತಾರೆ. ಸೊ ಅಂದ್ರೆ ಪೀಠಸ್ಥಾನಿಯ ನಾವು ದೇವರನ್ನ ನಾವು ಸ್ಮರಣೆ ಮಾಡ್ಬೇಕು ಅಂದ್ರೆ
ದೇವರನ್ನ ಇಡ್ಲಕ್ಕೆ ಒಂದು ಆಯತನ, ಆ ಒಂದು ಪ್ರತಿಮಾ ಇಡ್ಲಕ್ಕೆ ಒಂದು ಪೀಠ ಬೇಕು. ಆ ಪೀಠ ಯಾವುದು ಅಂದ್ರೆ ವಾಯುದೇವರು, ಅದು ಶುಚಿಯಲ್ಲಿ ಇರುವಂತವನು. ಶುಚಿ ಷತ್, ಶುಚಿ ಎಂಬೋ ಆ ಪೀಠದಲ್ಲಿ ವಾಸ ಮಾಡಿ, ಷತ್ ವಾಸ ಮಾಡಿರೋ ಶುಚಿ ಷತ್. ಅಲ್ಲಿ ಯಾಕೆ ಇದ್ದಾರಂದ್ರೆ, ಇದು ನಾವು ಮಾಡುವಾಗ ಈ ಧ್ಯಾನ ಮಾಡುವಾಗ ಹೀಗೆ ರೂಪವನ್ನ ತರ್ತೀವಿ ನಾವು. ಪರಮಗುರುಗಳ ವಾಯುದೇವರನ್ನ ಸ್ಮರಣೆ ಮಾಡಿ ಅವರಲ್ಲಿ ಎಲ್ಲವೂ ಇಟ್ಟು ಅದನ್ನ ತರೋದು. ಸೊ ಹೀಗೆ ಶುಚಿ ಷತ್ ಅಂತ ತಗೊಂಡು. ಇನ್ನೊಂದು ಹೋತ, ಹೋತ ಎಂದೆನಿಸಿ ಅಂತ ಮೂರು ರೂಪಗಳನ್ನ ಅವರು ಒಂದು ಕಾಮೆಂಟ್ರಿಯಲ್ಲಿ ತಗೊಂಡಿದ್ದಾರೆ. ತಗೊಂಡ್ರೆ ಹೋತ ಎಂದೆನಿಸಿ ಅಂತ ತಗೊಂಡಿದ್ದಾರೆ. ಇನ್ನು ಕೆಲವರು ಶುಚಿ, ಶುಚಿಯಲ್ಲಿ ಇರುವವನು ಶುಚಿ ಷತ್ ಹಾಕ್ತಾನೆ, ಆಮೇಲೆ ಶುಚಿ ಷತ್ ಹೋತ, ಎರಡು ರೂಪಗಳನ್ನ ತಗೊಂಡಿದ್ದಾರೆ. ಯಾಕೆಂದ್ರೆ ಹೋತ ಎಂದೆನಿಸಿ ತನುವಿನೊಳಗಿಪ್ಪನು ಸದಾ ವಾಮನ ಋಷಿಕೇಶ. ಅವ್ರು ಏನ್ ತಗೊಂಡಿದ್ದಾರೆ ಅಂದ್ರೆ ಶುಚಿ ಅಂಬೋ ವಾಯುದೇವರು ಪೀಠ ಆಯ್ತು, ಶುಚಿಯಲ್ಲಿ ಇರುವಂತವನು ಶುಚಿ ಷತ್. ಆಮೇಲೆ ಹೋತ ಅಂತ, ಹೋತ ಅಂದ್ರೆ ಏನು? ಹೋತ ಅಂದ್ರೆ ಒಂದು ಅರ್ಥ ಕೊಟ್ಟಿದ್ದಾರೆ. ಹೋತ ಅಂದ್ರೆ ಇಡೀ ದೇಹಕ್ಕೆ, ದೇಹಾಕಾರದಲ್ಲಿ ಅಂದ್ರೆ ಇಂದ್ರಿಯ ಶುಚಿ ಷತ್ತು ಇಂದ್ರಿಯ ಅಂತಕೊಂಡು ಹೋತ ಅಂದ್ರೆ ಇಡೀ ದೇಹದಲ್ಲಿ ಅಂತ ಅವ್ರು ಅರ್ಥ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಇನ್ನೊಂದು ಕಾಮೆಂಟ್ರಿಯಲ್ಲಿ ಎರಡೇ ಕೊಟ್ಟಿದ್ದಾರೆ, ಶುಚಿ ಷತ್ ಹೋತ ಅಂತ ತಕೊಂಡು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ವಾಮನ ಋಷಿಕೇಶ ರೂಪ. ಅದು ಏನದು ಶುಚಿ ಷತ್ತಲ್ಲಿ ಇರುವಂತ ರೂಪ? ಶುಚಿ ಷತ್ತಲ್ಲಿ ಇರುವಂತ ರೂಪ ಯಾವುದು? ಹೋತ ಅಲ್ಲಿ ಇರುವಂತ ಶುಚಿ ಷತ್ ಅಲ್ಲಿ ನೆಲೆಗೊಂಡಿರುವಂತ ರೂಪ ಯಾವುದು? ಇಡೀ ದೇಹ ಇಂದ್ರಿಯ ಮತ್ತು ಇಡೀ ದೇಹಾಕಾರ ಎರಡು ರೂಪಗಳು ಇಲ್ಲಿ ಇರುವುದು ಯಾವುದು ಅಂದ್ರೆ ವಾಮನ ಋಷಿಕೇಶಾಖ್ಯ ರೂಪದಲ್ಲಿ ಅಂತ ಕೊಟ್ಟಿದ್ದಾರೆ. ಆಕೆ ರೂಪದಲ್ಲಿ ಅನುಭವಕ್ಕೆ ತಂದೀವ ವಿಷಯದ ಸುಖವ ಇದೆ. ಇದು ಮೂಲಕವಾಗಿ ಏನಾಗತ್ತೆ ಇಲ್ಲಿ ಅವ್ರ ಪ್ರಕಾರ, ಕಾಮೆಂಟ್ ಪ್ರಕಾರ ಏನಾಗತ್ತೆ ಅಂದ್ರೆ ಇಂದ್ರಿಯಗಳ ಮೂಲಕವಾಗ ನಮ್ಗೆ ಸುಖ ಎಲ್ಲಿಂದ ಬರುತ್ತೆ? ನಮ್ಗೆ ಜೀವನದಲ್ಲಿ ಈ ಸಂಸಾರದಲ್ಲಿ ಬರುವ ಸುಖ ಎಕ್ಸ್ಟರ್ನಲ್, ಒಳಗಿಂದ ಬರುತ್ತೆ ಅಂದ್ರೆ ಎಕ್ಸ್ಟರ್ನಲ್ ಅನುಭವ. ನಾವು ಒಂದು ಜಾಗೆಗೆ ಹೋಗ್ತೀವಿ, ಅದು ನೋಡಿ ಆ ಅನುಭವ ನಮ್ಮಲ್ಲಿ ಬರುತ್ತೆ. ಆಮೇಲೆ ಅಲ್ಲಿ ಹೋಗೋದಿಲ್ಲ, ನಾವು ಮನೆಗೆ ಬಂದ ಮೇಲೆ ಯಾವಾಗ್ಲೂ ಆಗುತ್ತಲ್ಲ, ಇಲ್ಲಿ ಬಂದ ಮೇಲೆ ಅಲ್ಲಿ ಡಾಲರ್ಸ್ ಪ್ರತಿಷ್ಠಾಪನೆ ನೆನಪು ಬರ್ತಾ ಇರ್ತ. ಅದು ಒಳಗಿಂದ ಬರುತ್ತಲ್ಲ ಅಂದ್ರೆ ಆ ಅನುಭವ ರೆಕಾರ್ಡ್ ಆಗಿದೆ. ಸೊ ಅದೇ ಬರುತ್ತೆ. ಸೊ ಈ ಒಂದಷ್ಟು ಹೊರಗಿಂದ ಬರುವುದೇ ಆಗತ್ತೆ. ಸೊ ಹೀಗೆ ಆ ಹೊರಗಿಂದ ಬರುವಂತ ಆ ವಿಷಯದ ಸಂಪರ್ಕ, ಆ ಇಂದ್ರಿಯಗಳು, ಆಯಾ ಇಂದ್ರಿಯಗಳು ಅದಕ್ಕೆ ಸಂಬಂಧವಾದ ಆ ವಿಷಯಗಳು, ಅದು ಸನ್ನಿಕಟೆ. ವಿಷಯ ಇದ್ರೆ ಸಾಲದು, ಅದು ಹತ್ತಿರ ಬರಬೇಕು. ಇಂದ್ರಿಯಗಳಿಗೇನು ವಿಷಯಗೇನು ಸನ್ನಿಕರ್ಷ ಅಂದ್ರೆ ಅದು ನಮ್ಮ ರೇಂಜ್ಲಿ ಇರಬೇಕು. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ರೇಂಜ್ ಇರುತ್ತೆ. ಆ ರೇಂಜ್ಲಿ ನಾವು ಹಾಡು ಕೇಳುವಾಗ ಹಾಡು ಹೇಳಿದ್ರೆ ಅದು ನಮ್ಗೆ ಕಿವಿಲಿ ಬಿದ್ರೆ ಅದರಿಂದ ನಮ್ಗೆ ಕಾರ್ಯಗಳು ವ್ಯಾಪಾರಗಳು ಆಗುತ್ತೆ. ಎಲ್ಲೋ ಯಾರೋ ಎಲ್ಲೋ ಹೇಳ್ತಾರೆ, ಅದು ನಮ್ಗೆ ಕಿವಿಲಿ ಬಿಡಬೇಕಂದ್ರೆ ಆಗಲ್ಲ ನಮ್ಗೆ. ಸೊ ಹಾಗೆ ಇಂದ್ರಿಯ ವಿಷಯ ಇಂದ್ರಿಯ ಸಂಪರ್ಕ ಇದರಿಂದ ವಿಷಯದ ಸುಖದ ಜೀವರಿಗೆ ತಂದುಕೊಡ್ತಾನೆ. ಸೊ ಈ ಎರಡು ರೂಪಗಳು ವಾಮನ ಋಷಿಕೇಶವನ್ನ ಸ್ಮರಣೆ ಮಾಡಿ. ಈ ವಾಮನ ಋಷಿಕೇಶವನ್ನ ಎಲ್ಲಿ ಸ್ಮರಣೆ ಮಾಡಬೇಕಂದ್ರೆ ನೀವು ಈ ತರ ವಾಯುದೇವರಲ್ಲಿ ಮಾಡಿ ಅಂತ ಇದು ಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಅರ್ಥ ಅವರು ಇನ್ನೊಂದು ಅರ್ಥ ಬರುತ್ತೆ. ಇನ್ನೊಂದು ಅರ್ಥ ಎಲ್ಲಿ ಬರುತ್ತೆ ಅಂದ್ರೆ ವಾಯುದೇವರಿಗೆ ಮನವೇ ಮೊದಲಾದ ಇಂದ್ರಿಯಗಳ ಇದು ಬಂದು ಕಠೋಪನಿಷತ್ತಲ್ಲಿ ಇರುವಂತ ಪ್ರಕಾರ ನಾವು ಅರ್ಥ ತಕೊಂಡ್ರೆ ಹೇಗ್ ಬರುತ್ತೆ ಅಂದ್ರೆ ಮನವೇ ಮೊದಲಾದ ಇಂದ್ರಿಯ ಇಲ್ಲಿನ ಎರಡೇ ರೂಪ ವಾಮನ ಋಷಿಕೇಶ ರೂಪವನ್ನೇ ಸ್ಮರಣೆ ಮಾಡಬೇಕು. ಹೇಗೆಂದ್ರೆ ಅನಿಲ ದೇವನು ಶುಚಿ ಎನಿಸಿಕೊಂಡು, ಶುಚಿ ಎನಿಸಿಕೊಂಡು ಅಂತ ಇದೆ. ಇದು ಕಠೋಪನಿಷತ್ತಲ್ಲಿ ಹೇಳುವಾಗ ಶುಚಿ ಎಂಬ ಹೆಸರಿನಂತೆ ಯಾರಿದ್ದಾನೆ ಅಂದ್ರೆ ಸ್ಟಾರ್ಟ್ ಆಗೋದೆ ಹಂಸ ಶುಚಿ ಷತ್. ವಾಯುದೇವರು ಶುಚಿ, ಅಫ್ಕೋರ್ಸ್ ನೋ ಡೌಟ್ ಅಬೌಟ್. ವಾಯುದೇವರಲ್ಲಿ ದೇವರನ್ನ ಶುಚಿಯಲ್ಲಿ ಇರುವವನು ಸ್ಮರಣೆ ಮಾಡಿ. ಅವನು ಯಾರು ಅಂದ್ರೆ ಹಂಸ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಹಂಸ ಎಂಬೋ ರೂಪದಿಂದ ವಾಯುದೇವರಲ್ಲಿ ಇದ್ದಾನೆ. ಅದು ಎಲ್ಲಿ ಇದ್ದಾನೆ, ಯಾವುದು ಶುಚಿ ಆಗತ್ತೆ? ಇದಕ್ಕೆ ಬನ್ನಂಜಿ ಗೋವಿಂದಾಚಾರ್ಯ ಇದಕ್ಕೆ ವಿವರ ಕೊಟ್ಟಿದ್ದಾರೆ ಮತ್ತು ರಾಯರು ನಮ್ಗೆ ಕೊಟ್ಟಿದ್ದಾರೆ. ಇದು ಎಲ್ಲಿ ಬರತ್ತೆ ಅಂದ್ರೆ ಇನ್ನೊಂದು ಕಡೆ ಚಾಂದೋಗ್ಯದಲ್ಲಿ ಹೇಳುವಾಗ ಕಣ್ಣಲ್ಲಿ ಇರುವಂತ ರೂಪವನ್ನ ವಾಮನ, ಕಣ್ಣಲ್ಲಿ ಇರುವಂತ ರೂಪವನ್ನ ವಾಮನ ಅಂತ ಕರೆದಿದ್ದಾರೆ. ಸೊ ಆದ ಕಾರಣದಿಂದ ಇಲ್ಲಿ ಶುಚಿ ಷಟ್ ಅಂದ್ರೆ ವಾಯುದೇವರಲ್ಲಿ ಇರುವವನು, ಅವನು ಎಂತದ್ದವನು, ಶುಚಿಯಲ್ಲಿ ಇರುವವನು. ಶುಚಿಷತ್ ಯಾವುದು ಅಂದ್ರೆ ಹಂಸ ಶುಚಿಷತ್, ಅಲ್ಲೇ ವೇದದೇವೇ ಕಠೋಪನಿಷತ್ತೇ ಹೇಳುತ್ತೆ. ಸೊ ಹಂಸ ರೂಪವನ್ನ ಚಿಂತನೆ ಮಾಡಬೇಕು. ಈ ಹಂಸ ರೂಪ ಯಾವುದು ಅಂದ್ರೆ, ನಾವು ಪಂಚಭೂತಗಳಲ್ಲಿ ತಕೊಂಡಾಗ, ಪಂಚಭೂತಗಳನ್ನು ನಾವು ಇಟ್ಟುಕೊಂಡಾಗ, ಮಣ್ಣು ನೀರು ಬೆಂಕಿ ಅಂತ ತಕೊಳ್ತೀವಿ, ಮಣ್ಣು ನೀರು ಬೆಂಕಿ ತಕೊಳ್ಳೋದು, ಅಥವಾ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಾವು ತಗೊಂಡ ಭೂ ಭುವಸ್ವ ಅಂತ ತಕೊಳ್ತೀವಿ. ಭೂ ಭುವಸ್ವ ಅಂತ ತಕೊಂಡು ನಮ್ಮ ದೇಹದಲ್ಲಿ, ಅದು ನಮ್ಮ ಶಿರೋಭಾಗ, ಶಿರೋಭಾಗದಲ್ಲಿ ನಾವು ತಕೊಂಡಾಗ ಬಾಯಿಯನ್ನ ವಾಕು ಅಗ್ನಿ ಇದು ಹೇಳಿ ಇದು ಭೂಮಿ ಸ್ಥಾನ ಅಂತ ತಕೊಳ್ತೀವಿ. ಮೂಗು ಬರುವಾಗ ಅದು ಅಂತರಿಕ್ಷ ಸ್ಥಾನ. ಇದು ದೇವರ ವಿರಾಟ ರೂಪ ಚಿಂತನೆ ಅನೇಕ ರೀತಿ, ಮೂರು ನಾಲ್ಕು ರೀತಿಯಿಂದ ಮಾಡುವ ಕ್ರಮ ಇದೆ. ಒಂದು ಇಲ್ಲಿ ಬಾಯಿ ಒಂದು ನಮ್ಮ ಇಡೀ ದೇಹದಲ್ಲಿ ಉತ್ತಮಾಂಗ ಅಂತ ಕರೆಸಲ್ಪಡುವಂತ ಜ್ಞಾನೇಂದ್ರಿಯ ಇರುವಂತಹ ಸ್ಥಾನ ಅಂತ ಮುಖವನ್ನ ತಗೊಳ್ತೀವಿ. ಈ ಮುಖದಲ್ಲಿ ಬಾಯಿ ಎಂಬುದನ್ನ ನಾವು ಆ ಭೂಮಿ ಸ್ಥಾನ ಅಂತ ಅಲ್ಲಿ ತಗೊಂಡು, ಮೂಗನ್ನ ಅಂತರಿಕ್ಷ ಅಂತ ತಗೊಂಡು, ಕಣ್ಣನ್ನ ಸ್ವರ್ಗ ಅಂತ ತಗೊಳ್ತೀವಿ. ಇಲ್ಲಿ ಇರುವಂತ ಬೆಳಕುಗಳು ಅಂತ ಬರುವಾಗ, ಬೆಳಕುಗಳು ಇಲ್ಲಿ ಹೇಳುವಾಗ ಭೂಮಿ ಸ್ಥಾನದಲ್ಲಿ ಬೆಳಕಿನ ಆ ಪ್ರತೀಕ ಯಾವುದು, ದೇವರ ಪ್ರತೀಕ, ಸ್ವಚ್ಛವಾದ ಪ್ರತೀಕ ಭೂಮಿ ಸ್ಥಾನದಲ್ಲಿ ಏನು ಅಂದ್ರೆ ಅಗ್ನಿ. ಅಗ್ನಿ ಎಂಬುದು ಆದಿತ್ಯನ ತುಣುಕು. ಅಗ್ನಿ ಅಗ್ನಿಯಲ್ಲೇ ಕೊಡೋದು, ನಾವೇ ನೋಡ್ತೀವಿ. ನಾವು ಫಸ್ಟ್ ಕೊಡುವಂತದ ನೈವೇದ್ಯಕ್ಕೆ ಇಡ್ತೀವಿ, ಅದರ್ವೈಸ್ ನೀರು ಅದಕ್ಕಿಂತ ಅದು ಸ್ವಚ್ಛ ಆಗತ್ತೆ. ನೀರು ಆ ಒಂದು ಪಾರದರ್ಶನ ದರ್ಶನಕ್ಕೆ ನೀರಾಗತ್ತೆ, ಅದಕ್ಕಿಂತ ಸ್ವಚ್ಛವಾದದ್ದು ಎಲ್ಲವೂ ಸ್ವೀಕಾರ ಮಾಡೋದು ಅಗ್ನಿ. ಸೊ ಅಗ್ನಿಯು ದೊಡ್ಡ ಪ್ರತೀಕ ಅಂತ ಭೂಮಿಯಲ್ಲಿ. ಅಂತರಿಕ್ಷದಲ್ಲಿ ಏನು ಅಂದ್ರೆ ವಾಯು, ಗಾಳಿ ಇದ್ದ ಅದು ನಮ್ಗೆ ಸಿಕ್ಕುವಂತದ್ದಲ್ಲ, ಗಾಳಿ ಇದ್ದ ಪ್ರತೀಕ ಅಂತ ಹೇಳ್ತಾರೆ. ಆಮೇಲೆ ಆಕಾಶದಲ್ಲಿ ಅಂದ್ರೆ ಸೂರ್ಯನನ್ನ ಪ್ರತೀಕ ಅಂತ ಹೇಳ್ತಾರೆ, ಸೂರ್ಯ. ಸೊ ಕಣ್ಣಿಗೇನು ಸೂರ್ಯನಿಗೇನು ಏನು ಸಂಬಂಧ ಅಂದ್ರೆ, ಕಣ್ಣಲ್ಲಿ ಸೂರ್ಯನಲ್ಲಿ ಇರುವಂತ ಅದೇ ದೇವತೆ, ಅದೇ ಕೆಪಾಸಿಟಿ, ಜ್ಯೋತಿ, ಬೆಳಕು ಎಲ್ಲಾ ಕಡೆ ಇದ್ರೆ ದೊಡ್ಡ ಬೆಳಕು ಕಣ್ಣಲ್ಲಿ, ಅದಕ್ಕೆ ಸಾಕ್ಷಿ ಅಂತ ಹೇಳ್ತೀವಿ ನಾವು. ಅದು ಕಣ್ಣಿನಿಂದ ಬರೋದು, ಐ ವಿಟ್ನೆಸ್ ಅದು ಹೇಳ್ತೀವಿ. ಸೊ ಕಣ್ಣು ಕಣ್ಣು ಅದಕ್ಕೆ ಅದಕ್ಕೆ ಅಲ್ಲಿ ವಾಮನ ಅಂತ ಅಲ್ಲಿ ಕರೆದಾಗ ಅಲ್ಲಿ ಯಾಕೆ ಹೇಳ್ತಾರೆ ಸೌಂದರ್ಯಕ್ಕೆ ವಾಮನ ಅಂತಾನು ಹೇಳ್ತಾರೆ. ವಾಮನಕ್ಕೇನೆ ಮೀನಿಂಗ್ ಇದೆ ಅದು ಹೇಳುವಾಗ. ಈವನ್ ನಿನ್ನೆ ನಾವು ಪ್ರತಿಷ್ಠಾಪನೆಗೆ ಹೋದಾಗಲೂ ಮೇನ್ ಪ್ರತಿಷ್ಠಾಪನೆ ಹೋಮ ಕಲಸ ಎಲ್ಲ ಆಗಲಿ, ಮೇನ್ ವಿಗ್ರಹ ಬಂದಾಗ ವಿಗ್ರಹಕ್ಕೆ ಆ ಒಂದು ಹೇಳ್ತಾರೆ ಶಬ್ದ ಮಾಡ್ತಾ ಇತ್ತು ನಮ್ಗೆ ಕಣ್ಣು ತೆಗೆಯೋ, ದಟ್ಸ್ ಎಲ್ಲಾ ವಿಗ್ರಹಕ್ಕೆ ಕಣ್ಣು ಮುಚ್ಚಿಟ್ಟಿರ್ತ, ಕಣ್ಣಲ್ಲಿ ಇರುವಂತ ಆ ಲೆನ್ಸ್, ದಟ್ ಸೀಯಿಂಗ್ ಪೋರ್ಷನ್, ದ ತೇಜೋಮಯ ಪೋರ್ಷನ್, ಆ ಎಲ್ಲ ಶಿಲೆ ಮಾಡಿ ಅದನ್ನ ಮುಚ್ಚಿ ಇಟ್ಟಿರ್ತಾರೆ. ಪ್ರತಿಷ್ಠಾಪನದಲ್ಲಿ ಅವರು ಆ ಯತಿಗಳು ಇಲ್ಲಿ ಮಾಡಿದಾಗ ಅವರಿಗೆ ಆ ಮೂಲ ಮಂತ್ರ ಎಲ್ಲವೂ ಸೇರಿ ಕಣ್ಣನ್ನ ತೆಗೆಯೋದು, ದೇವರನ್ನ ಪ್ರಾರ್ಥನೆ ಮಾಡಿ ನಿನ್ನ ದೃಷ್ಟಿ ಇಲ್ಲಿ ಇರೋದು ಸನ್ನಿಧಾನ. ಅದಕ್ಕೆ ಅನೇಕ ರೀತಿಯಿಂದ ಮಾಡ್ತಾರೆ. ಮೇನ್ ದಿಸ್ ಇಸ್ ದ ಮೇನ್ ಒನ್, ಕಣ್ಣು ತೆಗೆಯೋದು ಅಂತ, ಕಣ್ಣನ್ನ ತೆಗೆಯೋದು ಅಂತ, ಬ್ಯೂಟಿಫುಲ್ ಥಿಂಗ್ ಅದು ಮಾಡ್ತಾರೆ ವಿಗ್ರಹಕ್ಕೆ. ಯಾಕೆ ಅಂದ್ರೆ ಅಲ್ಲಿ ಬರುತ್ತೆ ಕಣ್ಣು ಆನ್ ಇಟ್ಸ್ ಓನ್. ಅದಕ್ಕೆ ನಾವು ಜೀವನದಲ್ಲಿ ನೋಡ್ತೀವಿ ಕಣ್ಣಲ್ಲಿ ಆ ಬಾಯಿ ಹೌ ಟು ಕ್ಲೀನ್ ಅಂತ ದೇವರು ಕೊಟ್ಟ ಈ ದೇಹದಲ್ಲಿ ಎಲ್ಲಾ ಪಾರ್ಟು ಹೊರಗೆ ಇರುವಂತದ್ದು ಹೇಳ್ತೀನಿ, ಎಲ್ಲ ವಿ ಕ್ಲೀನ್. ಬಟ್ ಕಣ್ಣಂತ ಬರೋವಾಗ ವಿ ಡೋಂಟ್ ಈವನ್ ಕ್ಲೀನ್. ಅದು ಆ ಶುಚಿತ್ವಕ್ಕೆ ಕಣ್ಣು ಯಾವಾಗ್ಲೂ ಇಟ್ ಕ್ಲೀನ್ಸ್ ಬೈ ಇಟ್ ಸೆಲ್ಫ್. ಅಲ್ಲಿ ಕೊಳೆ ಅಂಟೋದಿಲ್ಲ ಅಂದ್ರೆ ಕೊಳೆ ಅಂಟತ್ತೆ ನಮ್ಮಂತವ್ರ ಕಣ್ಣಿಗೆ ಅಂಟತ್ತೆ ಏನಾರು ಹಾಕಿದಾಗತ್ತೆ. ಬಟ್ ಅದಕ್ಕೆ ಪದ್ಮಪತ್ರ ತರ ಅದಕ್ಕೆ ಏನು ಅಂಟೋದಿಲ್ಲ ಅಂಬೋ ಕ್ವಾಲಿಟಿ ಅದು ಇರ್ತಾರೆ. ಯಾಕೆಂದ್ರೆ ಅಲ್ಲಿ ವಾಮನ ನಿಂತು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ, ವಾಮನ ನಿಂತು ಬಿಟ್ಟಿದ್ದಾನೆ. ಸೊ ಶುಚಿ ಶತ್ ಅಂತ ಬರೋವಾಗ ಹಂಸ, ಹಂಸ ಅಂತಾನು ಅದೇ ಮೀನಿಂಗ್, ದೋಷರಹಿತನಾದವನಾಗಿ ನಿಂತಿದ್ದಾನೆ ಅಂತ ಬರುತ್ತೆ. ಹಂಸ ಹೆಸರೇನು ಶುಚಿಯಲ್ಲಿ ವಾಯುದೇವ. ಸೊ ಪ್ರತೀಕದಲ್ಲಿ ಶ್ರೇಷ್ಠವಾದದ್ದು ಸೂರ್ಯ. ನಮ್ಗೆ ಇವತ್ತು ನಾವು ಉಪಾಸ ಏನೇ ಮಾಡ್ಬೇಕಂದ್ರು ಸೂರ್ಯ ಇಲ್ಲಿ ಮನೆಯಲ್ಲಿ ಬಂದು ಯಾರೋ ಅರ್ಚಕರು ಪೂಜೆ ಮಾಡ್ತಾರ, ಹೊರಗಿರುವಂತ ಸೂರ್ಯನಿಂದ ಆ ದೇವರನ್ನ ಬಿಕಾಸ್ ಪ್ಯೂರ್ ಬೈ ಇಟ್ಸ್ ಅದನ್ನ ತಂದು ಇಡ್ತಾರೆ. ಆರ್ ನಾವು ಏನಾರು ಮಾಡ್ಬೇಕಾ ನಮ್ಮ ಹೃದಯಾಕಾಶದಲ್ಲಿ ಇರುವಂತ ಈ ಸೂರ್ಯ ಮಂಡಲ ಇಲ್ಲಿ ಇರುವಂತ ತಂದು ನಾವು ಇಡ್ತೀವಿ. ಅದಕ್ಕೆ ನಮ್ಮ ದೇಹದಲ್ಲಿ ಇದು ಎರಡು ಆಯ್ತು, ನಮ್ಮ ದೇಹವೇ ತಕೊಂಡಾಗೆ ಹೃದಯದಲ್ಲಿ ಇದ್ದಾನೆ, ಹೃದಯದಲ್ಲಿ ಇರುವಂತಹ ಸೂರ್ಯಮಂಡಲ ಅನ್ನೋದು ಕಾಣಿಸೋದಿಲ್ಲ, ನಮ್ಮ ಡೇ ಟು ಡೇ ಎಕ್ಸ್ಪೀರಿಯನ್ಸ್ಗೆ ಬರುವಂತದ್ದು ಆ ಬೆಳಕು. ದಟ್ ಬೆಳಕು ಈಸ್ ಮನಸ್ಸು ಫಸ್ಟ್ ಆಗುತ್ತೆ ಕಣ್ಣು. ಅದಕ್ಕೆ ನಾವು ಯಾವ ಅವ್ರ ಕಣ್ಣು ತೆಗೆದು ನೋಡಿದ್ರು, ಕಣ್ಣಿನಿಂದ ನೋಡಿದ್ರು, ದಟ್ಸ್ ವಾಟ್ ಎ ಮೈನ್ ಥಿಂಗ್, ದಟ್ ಈಸ್ ಕ್ಲೀನ್. ಕಣ್ಣಿನ ಒಂದು ಅಂಶ ಏನು ಅಂದ್ರೆ ಕ್ಲೀನ್ ಬೈ ಇಟ್ಸೆಲ್. ಅದಕ್ಕೆ ಅಲ್ಲಿ ಇರೋ ಅದೇ ಶುಚಿ ಅಂತ ಕರೀತಾರೆ. ಅಲ್ಲಿ ಶುಚಿಯಲ್ಲಿ ಇರುವುದು ಯಾರು ಅಂದ್ರೆ ಹಂಸ ಅಂದ್ರೆ ಹೃದಯದಲ್ಲಿನೂ ಇದ್ದಾರೆ. ಈ ಪರ್ಟಿಕ್ಯುಲರ್ ಉಪಾಸನೆಯಲ್ಲಿ ಹಂಸ ಅಂತ ಕಣ್ಣಲ್ಲಿ ಇರುವಂತ ದೇವರ, ಕಣ್ಣಲ್ಲಿ ಇರುವಂತ ದೇವರನ್ನ ವಾಮನ ಅಂತ ಕರೀತಾರೆ. ಅದು ಮಾತ್ರ ಅಲ್ಲ, ಈ ವಾಮನ ಅಂಬೋದಕ್ಕೆ ಅಲ್ಲಿ ಹೇಳವಾಗಿ ಹೇಳ್ತಾನೆ ಗುರು ಶಿಷ್ಯರಲ್ಲಿ ಇರೋನು. ಅದಕ್ಕೆ ಅನಿಲ ದೇವನು ಇದೆಲ್ಲ ಬಂದದ್ದು ಯಾವುದಕ್ಕೆ ಅಂದ್ರೆ ಗುರು ಶಿಷ್ಯರಲ್ಲಿ ಇರುವನು. ಗುರು ಶಿಷ್ಯರಲ್ಲಿ ಹುಟ್ಟೋದು ಜ್ಞಾನಾಗ್ನಿ, ಅಲ್ಲಿನೂ ಅಗ್ನಿನೇ. ಅಲ್ಲಿ ಇರುವಂತ ರೂಪ ಅವನು ವಾಮನ. ಏನು ವಾಮನ ಏನು ಅಂದ್ರೆ ಬರೀ ವಾಮನ ಅಲ್ಲ, ಜನರಲಿ ಈ ವಾಮನ ಅಂತ ಬರೋವಾಗ ಅದು ಹೇಗೆ ಅಂದ್ರೆ ವಾಮನ ಅಂದ್ರೆ ಏನು ಸ್ಮಾಲ್ ಪರ್ಸನ್, ಅದೇ ನಮ್ಗೆ ಚಿಕ್ಕವನಾಗ ಬಂದ ಅಲ್ಲ. ಅದು ಇರೋದು ವಾಮನ ಅಂತ ಹೇಳುವಾಗ ಇನ್ನೊಂದು ಅರ್ಥವೂ ಬರುತ್ತೆ ಅಂತ ಹೇಳ್ತಾರೆ. ಅದು ಏನಂದ್ರೆ ನಿನ್ನ ಬಿಂಬರೂಪಿ ಅಂತಾನೆ ಅರ್ಥ ಬರುತ್ತೆ. ಹಂಸ ಅಂಬೋದಕ್ಕೆ ಅಲ್ಲಿ ಇರುವಂತಹ ವಾಮನ ಬಿಂಬರೂಪನಾದವನು ಈ ಕಣ್ಣಲ್ಲಿ ಬಂದು ನಿಂತ ಕಾರಣದಿಂದ ಅದು ಯಾವತ್ತೂ ಪವಿತ್ರವಾದ ಕಣ್ಣಿರುತ್ತೆ, ಆ ಕಣ್ಣಲ್ಲಿ ಇರ್ತಾನೆ. ಆ ಕಣ್ಣಂತ ಅವನು ಆ ಒಂದು ಸರಿಯಾದ ದೃಷ್ಟಿ ದೇವರಿರುವುದು ನಮ್ಗೆ ತೋರಿಸಬೇಕು, ಅದು ಮಾಡ್ತಾನೆ. ಸೊ ಹಂಸ ಶುಚಿ ಶಕ್ತ ಅಂತ ಹೇಳುವಾಗ ಇದು ವಾಮನ ರೂಪವನ್ನ ಆಗತ್ತೆ, ಇದು ಕಣ್ಣಲ್ಲಿ ಇರುವಂತದ್ದು ಆಗತ್ತೆ. ಕಣ್ಣು ಅಂತ ಹೇಳುವ ಮೂಲಕವಾಗಿ ಇಲ್ಲಿ ಎಲ್ಲಾ ಇಂದ್ರಿಯಗಳನ್ನು ತಕೋಬೇಕು ನಾವು. ಕಣ್ಣು ಉಪಲಕ್ಷಣ, ಅಕ್ಷ ಅಂತ ಹೇಳ್ತಾರೆ. ಅಕ್ಷಗಳಂದ್ರೆ ಇಂದ್ರಿಯಗಳು ಅಂತ, ಅಕ್ಷನ ಕಣ್ಣು ಅಂತ ಬರ್ತದೆ. ಕಣ್ಣರು ಅಂತ ಪ್ರಧಾನ ಇಂದ್ರಿಯ ಕಣ್ಣು ಹೇಳಿದ್ದಾರೆ. ಆ ಕಣ್ಣು ಆದ ಮೇಲೆ ಉಪಲಕ್ಷಣ ಎಲ್ಲಾ ಇಂದ್ರಿಯದಲ್ಲಿನೂ ಇರ್ತಾನೆ. ಸೊ ಅದಕ್ಕೇನಾಗತ್ತೆ ಮನವೇ ಮೊದಲಾದ, ಇವಾಗ ನೋಡಿ ಈ ಪದ್ಯ ನೋಡಿದಾಗ ಮನವೇ ಮೊದಲಾದ ಇಂದ್ರಿಯಗಳು ಅನಿಲ ದೇವನು ಅಂದ್ರೆ ಮನವೇ ಮೊದಲಾದ ಇಂದ್ರಿಯಗಳೇ ಅನಿಲ ದೇವನ ಶುಚಿ. ಇವಾಗ ಕಣ್ಣು ಅಲ್ಲಿ ಉಪನಿಷತ್ತುಗಳಲ್ಲಿ ಚಾಂದೋಗ್ಯ ಉಪನಿಷತ್ ಕಠೋಪನಿಷತ್ತಲ್ಲಿ ಬಂದದ್ದು, ಬಿಕಾಸ್ ಡೋಂಟ್ ಕಾಂಟ್ರಡಿಕ್ಟ್. ಸೊ ಅಲ್ಲಿ ಬಂದದ್ದನ್ನ ಇಲ್ಲಿ ಕಣ್ಣು ಮಾತ್ರ ಇಲ್ಲ, ಉಪಲಕ್ಷಣ ಎಲ್ಲಾ ಇದೆ. ಮನಸ್ಸಲ್ಲಿನೂ ವಾಮನ ಇದ್ದಾನೆ, ಆ ಬಿಂಬರೂಪ ಇದ್ದಾನೆ, ಅವನೇ ಎಲ್ಲಾ ಇಂದ್ರಿಯಗಳಲ್ಲಿನೂ ಇದ್ದಾನೆ. ಅವನು ಯಾರಲ್ಲಿ ವಾಯುದೇವರನ್ನ ಪ್ರಧಾನ ಪೀಠಸ್ಥಾನಿಯರಾಗಿ ಇಟ್ಕೋಬೇಕು. ಶುಚಿ ಏನಿಸಿ ಶುಚಿ ಶತ್ ಅಂತ ಅವನಿದ್ದಾನೆ. ಸೊ ಇಲ್ಲಿ ವಾಮನ ಅಂಬೋದು ಬಂದಾಯ್ತು. ಆಮೇಲೆ ಇನ್ನೊಂದು ರೂಪ ನಮ್ಗೆ ಬೇಕು. ಸೊ ಇವಾಗ ಏನಾಯ್ತು, ಕಣ್ಣು ಮಾತ್ರ ಇಲ್ಲ ಎಲ್ಲಾ ಇಂದ್ರಿಯದಲ್ಲಿನೂ ಇವನು ವಾಮನ ರೂಪಿಯಾಗಿ ಇದ್ದಾನೆ. ಅವನೇ ವಾಯುದೇವರನ್ನ ಪ್ರೇರಣೆ ಮಾಡಿಸಿ ವಾಯುದೇವರ ಮೂಲಕ ಹಿಂದಿನ ಪದ್ಯದಲ್ಲಿ ಬಂದ ಎಲ್ಲಾ ದೇವತೆಗಳನ್ನು ಇಟ್ಟುಕೊಳ್ಳುವುದು, ತನ್ನದೇ ಆದಂತಹ ಸ್ವತಂತ್ರ ರೂಪವನ್ನು ಇಟ್ಟುಕೊಳ್ಳುವುದು, ಇದು ಒಂದು ಆಯ್ತು. ಇದು ಇದ್ರೆ ಮಾತ್ರ ಕಾರ್ಯಗಳಾಗೋದಿಲ್ಲ. ವಿಷಯದ ಸುಖವ ಜೀವರಿಗೆ ಕೊಡ್ತಾನಂದ್ರೆ ಆಗೋದಿಲ್ಲ, ಇದು ಎಲ್ಲವೂ ಇರತ್ತ. ಔಟ್ ಸೈಡ್ ನಮ್ಗೆ ಏನ್ ಬರಬೇಕು, ಅವಾಗ ಗಂಡೆನಿಸಿ ನೆಲೆಸಿಪ್ಪ ಶುಚಿ ಶತ್ ಆಯ್ತು. ಇನ್ನೊಂದು ರೂಪ ಬರ ಶುಚಿ ಶತ್ ಆಯ್ತು, ಅದು ಹಂಸ ಶುಚಿ ಶತ್. ಹೋತ ವೇದಿ ಶತ್ ಅಂತ ಬರುತ್ತೆ ಉಪನಿಷತ್ತಲ್ಲಿ. ಹೋತ ಎಲ್ಲಿ ಬರುತ್ತೆ ಹಂಸ, ಅದು 18 ಬರುತ್ತೆ. ಹೋತ ವೇದಿ ಶತ್, ಹೋತ ಎಂಬ ರೂಪದಿಂದ ವೇದಿ ಶತ್ ಅಲ್ಲಿ ಇದ್ದಾನೆ. ಏನು ವೇದಿ ಶತ್ ಅಂದ್ರೆ ಹವಿಸ್ಸನ್ನ ಹೋತ ಏನ್ ಮಾಡ್ತಾನಂತ, ಹೋತೃಗಳು ಏನ್ ಮಾಡ್ತಾರ, ಹೋತೃಗಳು ಆ ಅಗ್ನಿ ಕುಂಡದಲ್ಲಿ ಅದನ್ನ ಹೋಮ ದ್ರವ್ಯಗಳನ್ನ ಹಾಕ್ತಾರ, ದ್ರವ್ಯಗಳನ್ನ ಹಾಕೋದು. ಸೊ ಅಗ್ನಿ ನಮ್ಗೆ ವಿಭೂತಿ ಸಂಧಿಯಲ್ಲಿ ಬಂದದ್ದು ಇಲ್ಲಿ ಇಟ್ಕೊಳ್ಬೇಕು. ಒಂದೊಂದು ಇಂದ್ರಿಯ ಇದ್ರ ಸಾಲದು, ಇಂದ್ರಿಯಕ್ಕೆ ಮುಂಚೆ ಈ ಪಂಚತನ್ಮ ಆ ಒಂದು ವಸ್ತು ಇರಬೇಕು. ವಸ್ತುಗೇನು ಇದಕ್ಕೇನು ಕನೆಕ್ಟರ್, ಶಬ್ದ ಸ್ಪರ್ಶ ರೂಪ ರಸ ಇದೆಲ್ಲ ಇರಬೇಕು. ವಾಯುದೇವರು ಇಲ್ಲಿ ಇನ್ನೊಂದು ರೂಪವನ್ನ ತಕೊಳ್ತಾರೆ. ಈ ಇಂದ್ರಿಯಗಳಲ್ಲಿ ಇರೋದು ಮಾತ್ರ ಅಲ್ಲ, ನಾನು ಸತ್ಯ ಹೇಳಿದಂತೆ ಇಂದ್ರಿಯಗಳು ಇದೆ. ಇಂದ್ರಿಯಗಳು ಆಯಾ ಪ್ರಾಪರ್ಟೀಸ್ ಅದನ್ನ ಮಾಡತ್ತ, ಆ ಮಾಡುವ ಮಾಡತ್ತ. ಸೊ ಈ ವ್ಯಾಪಾರಗಳು ಇಂದ್ರಿಯದು ಒಂದು, ಇನ್ನೊಂದು ಇಂದ್ರಿಯ ವ್ಯಾಪಾರ ತಕೊಳ್ಳೋದು. ಈ ವ್ಯಾಪಾರ ಆಗಬೇಕಂದ್ರೆ ಈ ಹೊರಗಿಂದ ಸನ್ನಿಕರ್ಷ, ಆ ಅಗ್ನಿಕುಂಡ ಇದೆ, ಅಗ್ನಿಕುಂಡ ಇದೆ, ದ್ರವ್ಯ ಹೋಮ ದ್ರವ್ಯಗಳನ್ನೆಲ್ಲ ಇಟ್ಟಿದ್ದಾರೆ. ಇದ್ರನ್ನ ಏನು ಆಗೋದಿಲ್ಲ, ಹೋತೃಗಳು ಬರಂದು ಕೂತ್ಕೋಬೇಕು, ಅವರು ಅದನ್ನ ತೆಗೆದು ಅಲ್ಲಿ ಒಳಗೆ ಹಾಕಬೇಕು. ಹಾಕಿದ್ರನೇ ಆಗತ್ತೆ. ಇಲ್ಲಿ ಹೋತ ಯಾರು? ಭಗವಂತನೇ ಅಲ್ಲ, ಹೋತ ವೇದಿಷತ್ ಆಗತ್ತೆ. ಇಲ್ಲಿ ಹೋತ ಯಾರು? ಭಗವಂತ. ಅವನು ಯಾರು ಭಗವಂತ? ಇಲ್ಲಿ ಹೃಷಿಕೇಶ. ಫಸ್ಟ್ ವಾಮನ ಬಂತು, ಹಿಂದೆ ಇದೆಲ್ಲ ಇರೋದು. ಇನ್ನೊಂದು ಹೋತ ಬರಬೇಕು. ಹೋತ ಏನು ಮಾಡ್ತಾನ? ಅದ ಆ ವಿಷಯವನ್ನ ತಂದು ಅನುಭವವನ್ನ ಕೊಡ್ತಾನ. ಅವನು ಯಾರು ಹೋತ ಅಂದ್ರೆ ಹೃಷಿಕೇಶ. ಅದು ಮಾತ್ರ ಅಲ್ಲ, ಇಲ್ಲಿ ಹಾಗೆ ಶುಚಿಯೊಳಗೆ ಶುಚಿಷತ್ ಹೇಳಿದ್ದಾರೆ. ಇಲ್ಲಿನೂ ಹೋತ ದಟ್ ಇಸ್ ದ ಇಂಡಿಕೇಶನ್ ಉಪನಿಷತ್ತಿನಲ್ಲಿ ಬಂದಿದೆ. ಬಟ್ ಇಲ್ಲಿ ಅದಕ್ಕೆ ಶುಚಿ ಎನಿಸಿ ಅಂತ ಅನಿಲ ದೇವ ಅಂತ ದಾಸರು ನಮ್ಗೆ ಸ್ಪಷ್ಟೀಕರಣ ಮಾಡಿದ್ದಾರೆ. ಹಾಗೇನೆ ಹೋತ, ಇದು ನಮ್ಗೆ ಪ್ರಾತಃ ಸಂಕಲ್ಪ ಗದ್ಯ ಮುಂತಾದ ಎಲ್ಲಾ ಕಡೆನು ಬರುತ್ತೆ. ಇದನ್ನ ನಮಗೆ ದೇವರಿಗೆ ಸಮರ್ಪಣೆ ನಾವು ಮಾಡುವಾಗ ಅದನ್ನ ಅರ್ಪಣೆ ಮಾಡೋ ನಮ್ಮ ಇಂದ್ರಿಯ ಮೂಲಕವಾಗ ಈ ವ್ಯಾಪಾರಗಳನ್ನ ಮುಂತಾದ ಕಣ್ಣು ಮುಂತಾದ ಇಂದ್ರಿಯಗಳ ಮೂಲಕವಾಗ ಈ ವ್ಯಾಪಾರಗಳನ್ನ ಮಾಡಿಸ್ತಾರೆ. ಮಾಡಿಸೋದು ಮಾತ್ರ ಅಲ್ಲ, ನಮ್ಮಿಂದ ಮಾಡಿಸಿ ಅದನ್ನ ಆಹುತಿ ರೂಪದಿಂದ ಅದಕ್ಕೆ ಸಮರ್ಪಣೆ ಅಂತ ಹೇಳೋದು. ಆಹುತಿ ರೂಪದಿಂದ ದೇವರೇ ನೀನೇ ಮಾಡಿಸಿದ್ದೀಪ ಅಂತ ಅವ್ರಿಗೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣೆ ಕ್ರಿಯೆ ಯಾರು ಮಾಡೋನು? ಅವನೇ ಹೋತ. ಅಂದ್ರೆ ಒಂದು ಹೋಮದಲ್ಲಿ ಯಾರು ಮಾಡ್ತಾರ? ನಾವೇನೋ ಒಂದು ಪವಮಾನ ಹೋಮ ಏನೋ ಏನೋ ನವಗ್ರಹ ಹೋಮ ಅಂತ ಮಾಡಿದ್ರೆ ಆಚಾರ್ಯನ ನೀವೇ ನಮ್ಮ ಪರವಾಗಿ ಮಾಡಿ, ನಮ್ಗೆ ಮಂತ್ರ ಏನು ಬರಲ್ಲ ಗೊತ್ತಿಲ್ಲ, ನೀವೇ ನಮ್ಮ ಪರವಾಗಿ ಮಾಡಿ ಅಂತ ಅವ್ರ ಕೈಲಿ ಒಪ್ಪಿಸಿದ ಮೇಲೆ ಅವರು ಹಾಕ್ತಾರೆ. ಅವ್ರನ್ನ ಏನ್ ಹೇಳ್ತೀವಿ? ಅವರು ಹೋತೃಗಳು ಅಂತ ಹೇಳ್ತೀವಿ. ಸೇಮ್ ಥಿಂಗ್ ಈ ದೇಹದಲ್ಲಿ ಏನಾಗತ್ತಂದ್ರೆ ನಮ್ ತರ ನಾವು ಯಜಮಾನ ಅಂತ, ನಾವು ಪಾಪ್ಯುಲರ್ ಯಜ್ಞದಲ್ಲಿ ನಾವು ಯಜಮಾನ ಅಂತ. ಇಲ್ಲಿ ಯಾರು ಅಂದ್ರೆ ಈ ಜೀವ ನಮ್ಗೆ ಏನು ಶಕ್ತಿ ಏನಿಲ್ಲ. ಈ ಇಂದ್ರಿಯಾಭಿಮಾನಿ ದೇವತೆಗಳು ಒಬ್ಬೊಬ್ಬರು ಮಾಡೋವಾಗ ಮಾಡೋವಾಗ ದೇ ಪ್ಯಾಸ್ ಇಟ್ ಆನ್ ಟು ವಾಯುದೇವರಿಗೆ. ನಾವು ಹೇಗೆ ಒಂದು ಆಚಾರ್ಯ ತರೋಣೆ ಅಂತ ಅವ್ರನ್ನ ಯಾನ್ ಸ್ವೀಕಾರ ಮಾಡಿ ಅವ್ರಿಗೆ ಹಾಗೆ ಮಾಡ್ತಾರೋ ಇವರೆಲ್ಲ ಇಟ್ಕೊಳ್ತಾರೆ. ಯಾರನ್ನ ಇಟ್ಕೊಂಡಿದ್ದಾರೆ ಹೋತಾವಾಗಿ? ಇಲ್ಲಿ ಯಾರು ಹೋತ? ಇಲ್ಲಿ ಹೋತ ಯಾರು ಅಂದ್ರೆ ವಾಯುದೇವರು ಮುಖ್ಯ. ವಾಯುದೇವರು ಮುಖ್ಯ ಹೋತೃಗಳಾಗಿ ಇದ್ದು ಹೋಗಿಸ್ತಾರೆ. ಅವ್ರ ಮೂಲಕ ಮಾಡಿದ್ರೆ ದೇವರು ಸ್ವೀಕಾರ ಮಾಡ್ತಾನಂತೆ. ಸೊ ಅವ್ರ ಹೆಸರೇನು? ವಾಯುದೇವರ ಹೆಸರು ಇಲ್ಲಿ ಶುಚಿ, ಶುಚಿ ಶಕ್ತಿ ಹಾಗಾಯ್ತು. ಇಲ್ಲಿ ಹೋತ ಹೋಮಿಸುವವರು ಹೋತೃಗಳು ಅವರು ವಾಯುದೇವರಿಗೆ ಹೋತ ಅಂತ ಹೆಸರು. ಹಾಗೆ ಶುಚಿಯಲ್ಲಿ ಭಗವಂತ ಶುಚಿ ಅಂತಿದ್ದು ಶುಚಿಶತ್ ಆದನು, ಹೀಗೇನು ಹೋತಾವಲ್ಲಿ ಇರುವಂತ ಭಗವಂತನೂ ಹೋತೃ ಆಗ್ತಾನೆ. ಸೊ ವಾಯುದೇವರ ಎರಡು ರೂಪಗಳು, ಒಂದು ಇಲ್ಲಿ ಬರೋದು ಇಂದ್ರಿಯಗಳಲ್ಲೆಲ್ಲ ಇದ್ದು ಮಾಡುವಂತ ವಾಯುದೇವರ ಇರುವಿಕೆ, ಆಯಾ ಸ್ಥಾನ ಕೊಟ್ಟು ಆಯಾ ಕೆಲಸಗಳು ಆಗುವಂತೆ, ಕೀಪಿಂಗ್ ದ ಇಂದ್ರಿಯಾಸ್ ಇನ್ ದ ಪ್ರಾಪರ್ ಕಂಡೀಷನ್ ಈ ದೇವತೆಗಳ ಮೂಲಕ. ಅದು ಪ್ರೀವಿಯಸ್ ಪದ್ಧತಿ ದೇವತೆಗಳು ಹೊಂದಿದ್ದಾರೆ, ನೈನ್ತ್ ಪದ್ಧತಿ ಅವರನ್ನ ಇಟ್ಕೊಂಡು ವಾಯುದೇವರು ಇದನ್ನ ನಿಯಮನ ಮಾಡ್ತಾರೆ. ಆಮೇಲೆ ಇಂದ್ರಿಯ ವ್ಯಾಪಾರ, ಇಂದ್ರಿಯಗಳು ಇಂದ್ರಿಯ ವ್ಯಾಪಾರ, ಈ ವ್ಯಾಪಾರಗಳು ಮಾಡುವ ಮೂಲಕ ನಾವು ಕಣ್ಣಿದೆ, ನಮ್ಗೆ ಕಣ್ಣಿಗೆ ಚಂದ ಕಣ್ಣಿದೆ, ಚಂದ ಕಾಣತ್ತೆ, ಎಲ್ಲ ಮಾಡತ್ತೆ. ಬಟ್ ಕಣ್ಣಿಗೇನು ಅದಕ್ಕೇನು ಸಂಪರ್ಕ, ಮನಸ್ಸಿಗೇನು ಸಂಪರ್ಕ, ಕಣ್ಣಿಗೇನು ಇಂದ್ರಿಯಕ್ಕೇನು ಸಂಪರ್ಕ, ಕಣ್ಣಿಗೇನು ಮನಸ್ಸಿಗೇನು ಸಂಪರ್ಕ. ಈ ಕನೆಕ್ಷನ್ ಅದಕ್ಕೆ ಅನಿಲ ದೇವ ಆ ಕನೆಕ್ಷನ್ ಅನ್ನ ಕೊಟ್ಟು ಕರ್ಮಕ್ಕೆ ಅನುಗುಣವಾಗಿ ನಮ್ಮ ರಿಯಾಕ್ಷನ್ ಬರುತ್ತೆ. ಆ ವ್ಯಾಪಾರಗಳ ಮಾಡೋದು ಜ್ಞಾನಿಗಳಲ್ಲಿ ಅದನ್ನ ನಿಗ್ರಹ ಮಾಡಿಸೋದು. ಆಮೇಲೆ ಭಗವಂತ ಇದು ಎಲ್ಲವೂ ವಾಯುದೇವರು ಮಾಡ್ತಾರೆ, ಹೋತೃಗಳಾಗೆ ಮಾಡ್ತಾರ ಅವರು. ಸೊ ಅವರಲ್ಲಿ ಹೋತ ಅಲ್ಲಿರೋದು ಋಷಿಕೇಶ. ನಾವು ಹಿಂದೆನೆ ನೋಡಿದ್ದೀವಿ ಈ ಶಬ್ದ ಋಷಿಕೇಶ ಎಂಬೋ ರೂಪದಿಂದ ಭಗವಂತ ನಿಂತಿದ್ದಾನೆ. ಸೊ ಈ ಎರಡು ರೂಪಗಳನ್ನೇ ಇಲ್ಲಿ ಹೇಳ್ತಾರೆ, ಹೋತ ಆಮೇಲೆ ಹೋತಾವಲ್ಲಿ ಹೋತ ಎಂಬ ಹಾಗೆ ಶುಚಿ ವಾಯುದೇವರು, ಶುಚಿಯಲ್ಲಿ ಇರುವಂತ ಶುಚಿ ನಾಮಕ ಭಗವಂತನು ಇದ್ದಾನೆ. ಅವನು ಹಂಸ ಆಗ್ತಾನೆ, ಅವನೇ ಶುಚಿಷ. ಹಂಸ ಶುಚಿಷತ್ ನಮ್ಗೆ ಯಾರೋದು ಅಂದ್ರೆ ವಾಮನ, ದಟ್ ಈಕ್ವಲ್ಸ್ ವಾಮನ. ಅವನನ್ನ ನಾವು ಪ್ರಧಾನವಾಗಿ ಕಣ್ಣು ಮುಂತಾದ ಕಣ್ಣಲ್ಲಿ ಪ್ರಧಾನ, ಉಳಿದ ಕಡೆಯಲ್ಲೂ ಉಪಲಕ್ಷಣತೆಯಾಗಿ ಇಟ್ಟುಕೊಳ್ತೀವಿ ಒಂದು. ಆಮೇಲೆ ವ್ಯಾಪಾರಗಳ ಮಾಡಿಸಿ ಸಮರ್ಪಣೆ ಮಾಡುವವನು. ಹೊತ್ತುಗಳು ಬರೀ ಇಲ್ಲ, ಸಮರ್ಪಣೆ ದೇವರು ಮಂತ್ರ ಇಟ್ಟು ಇದು ನಿನ್ನದೇ, ಇದು ನಿನ್ನದೇ, ಇದು ನಿನ್ನದೇ ಅಂತ ಸಮರ್ಪಣೆ ಮಾಡ್ತಾನೆ. ಹಾಗೆ ಮಾಡುವವರು ವಾಯುದೇವರು. ಅಂದ್ರೆ ಏನಾಗತ್ತೆ ನಮ್ಗೆ,
ದೇವರು ಕೊಟ್ಟ ಇಂದ್ರಿಯಗಳು ಎಂಬ ಸ್ಮರಣೆ ಬರಬೇಕಂದ್ರೆ ನಮ್ಮ ದೇಹದಲ್ಲಿ ಒಂದೊಂದು ಕಡೆಯಿಂದ ಹಂಸ ಕಣ್ಣಲ್ಲಿ ಇದ್ದು ಅವ್ರು ಮಾಡಿಸ್ತಾನೆ ಅಂತ ಚಿಂತನೆ. ಕಣ್ಣು ತೆಗೆದು ನೋಡಬೇಕು ಅಂತೆಲ್ಲ ಹೇಳ್ತೀವಲ್ಲ, ಕಣ್ಣಲ್ಲಿ ಇರುವನು ವಾಮನ ಆಸ್ತಾನೆ. ಇಂದ್ರಿಯ ವ್ಯಾಪಾರ, ವ್ಯಾಪಾರ ಅಂದ್ರೆ ಬರೀ ವ್ಯಾಪಾರ ಅಲ್ಲ, ಅದನ್ನ ದೇವರಿಗೆ ಸಮರ್ಪಣೆ ವಾಯುದೇವರ ಮೂಲಕ ಆಗತ್ತಂತ ಆ ಒಂದು ತಿಳುವಳಿಕೆಯನ್ನು ಕೊಟ್ಟು ಆ ಒಂದು ಫಲ ಸ್ವೀಕಾರ ಅವನು ಕೊಟ್ಟು ನಮ್ಗೆ ಫಲವನ್ನು ಕೊಡುವಂತ ಆ ರೂಪಕ್ಕೆ ಬಂದು ಋಷಿಕೇಶ. ಈ ಎರಡು ರೂಪಗಳು, ಈ ಎರಡು ರೂಪಗಳಿದ್ದು ಹೋತ ಎಂದೆನಿಸಿ ತನುವಿನೊಳಗಿಪ್ಪನು ಸದಾ ವಾಮನ, ಅದಕ್ಕೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗುತ್ತೆ ವಾಮನ ಋಷಿಕೇಶಾಖ್ಯ ರೂಪದಿ, ಅವಾಗ ಕರೆಕ್ಟ್ ಆಗಿ ಬರುತ್ತೆ. ಶುಚಿ ಮತ್ತು ಹೋತ, ಶುಚಿ ಮತ್ತು ಹೋತ ಅಲ್ಲಿ ಇರುವಂತ ಎರಡು ರೂಪಗಳು ವಾಮನ ಮತ್ತು ಋಷಿಕೇಶಾಖ್ಯ ರೂಪದಲ್ಲಿ ಅನುಭವಕ್ಕೆ ಇದು ಮೂಲಕವಾಗುವಂತ ಅನುಭವ. ಇದು ನೆಕ್ಸ್ಟ್ ಕ್ಲಾಸ್ ನೀವು ನೋಡೋಣ. ಸುಮಾರು ಒಂದು ಈಸಿ ಕಷ್ಟ ಇಲ್ಲ, ಸುಮಾರು ಹೇಗೆ ನಾವು ಐದನೇ ಸಂಧಿಯಲ್ಲಿ ಬಂದದ್ದು ಹೇಗೆ ಸುಮಾರು ಒಂದು ಮಿನಿಮಮ್ 105 ಆರ್ 150 ಯಜ್ಞಗಳು ಆಗತ್ತೆ ಹೇಗೆ ಎಂಬುದನ್ನು ನೋಡೋಣ. ಅವಾಗ ಫಿಫ್ತ್ ಸಂಧಿಯಲ್ಲಿ ಅದು ಗೋಳಕಗಳು ಇದೆಲ್ಲ ಬರುತ್ತಲ್ಲ, ಅದು ಹೇಗೆ ಹೋಮ ಮಾಡೋದು ಎಂಬುದು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿದೆ. 4ನೇ ಅಧ್ಯಾಯದಲ್ಲಿ ಗೀತೆಯಲ್ಲಿ ಬಂದದ್ದು ಮತ್ತು ಇಲ್ಲಿ ಬಂದದ್ದು ಇದು ಎಲ್ಲವಾಗ ಇಷ್ಟು ಮಾಡಿಸಿ ರೂಪದಲ್ಲಿ ಅನುಭವಕ್ಕೆ ತಂದಿವ. ಇದು ಅನುಭವ ತಂದಿವ ವಿಶೇಷ ಸುಖವ ಜೀವರಿಗೆ ಎಲ್ಲರಿಗೂ ಇದು ಕೊಡ್ತಾನೆ. ಈ ದೇಹದಲ್ಲಿ ಇರುವಂತಹ ನಮಗೆ ಅನುಭವ, ಇಲ್ಲಿ ಇರುವಂತಹ ದೇವತೆಗಳಿಗೆ ಅನುಭವ, ವಾಯುದೇವರಿಗೆ ಎಲ್ಲರಿಗೂ ಕೆಲಸ ಮಾಡಿಸ್ತಾರೆ ಅವರಿಗೆ ಕೊಡ್ತಾನೆ. ಸೊ ಮೇನ್ ಆಗಿ ಈ ಎರಡು ರೂಪಗಳು ವಾಮನ ಋಷಿಕೇಶ. ನಾವು ಹಿಂದೆ ಹೇಳಿದ್ದು ನಮ್ಗೆ ಪಂಚೀಕರಣದ ನೆನಪಾಗತ್ತೋ ಇಲ್ಲವೋ ಮತ್ತು ಆ ಸ್ವತಂತ್ರ ರೂಪಗಳು 11th ಪದ್ಯದಲ್ಲಿ ಬಂದದಾಗತ್ತೋ ಇಲ್ಲವೋ, ಕೊನೆಯಲ್ಲಿ ದ ಟೇಕ್ ಹೋಮ್ ಮೆಸೇಜ್ ಇಸ್ ಅಟ್ಲೀಸ್ಟ್ ಟು ಯು ಕೀಪ್ ವಾಮನ ಋಷಿಕೇಶ. ಇದು ನೀವು ನೋಡಿದ್ರೆ ಇದಕ್ಕೆ ಕನೆಕ್ಷನ್ ಎಲ್ಲಿ ಬರುತ್ತೆ ಅಂದ್ರೆ ನಮಗೆ ವಾಮನ ಋಷಿಕೇಶ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ. ಆ ವಿಷ್ಣು ಸಹಸ್ರನಾಮದಲ್ಲಿ ಇರುವಂತಹ ಮೀನಿಂಗ್ ನಾವು ಐ ಥಿಂಕ್ ವಿ ಹ್ಯಾವ್ ಸೀನ್ ಇಟ್. ಸೊ ಹೀಗೆ ಇದನ್ನ ಚಿಂತನೆ ಮಾಡಬೇಕು. ಇದನ್ನು ಮಾಡಿದಾಗ ಈ ಬಂದ ನಮ್ಗೆ ನಾವು ಮಾಡುವಂತ ಈ ಕರ್ಮ, ಈ ಎರಡು ರೂಪಗಳ ಚಿಂತನೆಯಿಂದ ಈ ಮಾಡುವ ಕರ್ಮಗಳು ನಮ್ಗೆ ಬಂಧಿಸುವುದಿಲ್ಲ ಅಂತ ಬರುತ್ತೆ. ಇದಕ್ಕೆ ಸಂವಾದಿಯಾಗಿ ಬೃಹದಾರಣ್ಯಕ ಉಪನಿಷತ್ತು ಒಂದು ಚಿಕ್ಕ ಒಂದು ಉಪಾಸನೆ, ಚಿಕ್ಕ ಒಂದು ಮಾಡುವ ಕ್ರಿಯೆ, ನಾವು ಹೋಮ ಮಾಡುವಾಗ ಅಲ್ಲಿ ಎಲ್ಲ ಚಿಕ್ಕ ಒಂದು ದೇವರ ರೂಪ ಚಿಂತನೆ ಅನ್ನೋದು ಬರುತ್ತೆ. ಹೇಗೆ ಕನೆಕ್ಷನ್ ಪೂರಿಯಲ್ಲಿ ಜೀವಿಸಿ ಇಲ್ಲಿ ಅನಿಲ ದೇವನು ಅಂತ ಬಂದಿದೆಲ್ಲ, ಅನಿಲ ದೇವನಲ್ಲಿ ಯಾರು ಕೊಡ್ತಾರೆ, ಯಾವ ಸ್ಪೆಸಿಫಿಕ್ ರೂಪ ಕೊಡ್ತಾರೆ, ಬೇಸಿಕಲಿ ಇಟ್ ಇಸ್ ವಾಸುದೇವ ರೂಪ. ವಾಸುದೇವ ರೂಪದಿಂದ ಅವನು ಯಾಕೆ ಕೊಡ್ತಾನೆ ಅದು ಅಲ್ಲಿ ಹೇಳಿದ್ದಾರೆ. ಅದನ್ನು ನೆಕ್ಸ್ಟ್ ಕ್ಲಾಸ್ ನೋಡೋಣ. ನಮ್ಮಲ್ಲಿ ಕೃಷ್ಣಾರ್ಪಣ ನಮಸ್ತೆ.